ಸರ್ವದೋಷೌಪ್ಯಪೇತಃ
ಪೂರ್ಣಾನಂದೋ
ಚಿಂತೆಯೇತ. ಓಂ ನಾರಾಯಣೋ ಅಗಣ್ಯಗುಣನಿತ್ಯೈಕನಿಲಯಾಕೃತಿಃ ಅಶೇಷದೋಷರಹಿತಃ ಪ್ರಿಯತಾಂ ಕಮಲಾಲಯಃ. ರಮಾಯಾ ರಮಣಂ ನತ್ವಾ ಗುಣಮಾಣಿಕ್ಯಮಂಡನಂ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಕರಿಷ್ಯಾಮೋ ಯಥಾಮತಿ. ಟೀಕಾರಾಯರು ಉಪಾಧಿ ಖಂಡನಕ್ಕೆ ಟೀಕಾಭರಿತ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ರಮಾಯಾಹ ರಮಣಂ ನತ್ವಾ ಗುಣಮಾಣಿಕ್ಯ ಮಂಡನ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಕರಿಷ್ಯಾಮಃ ಯಥಾಮತಿ. ರಮಾಯಾಹ ರಮಣಂ ನತ್ವಾ, ರಮಾದೇವಿಯ ರಮಣ ಪತಿಯನ್ನು ನಮಸ್ಕರಿಸಿ. ಇದು ಕೂಡ ಲಕ್ಷ್ಮೀಪತೆ ಪದಾಂಭೋಜಯಂ ನತ್ವ ಹೇಗ ಹಾಗೆ ರಮಾಯಾಹ ರಮಣಂ ಅಂದರು ಒಂದೆ, ರಮಾರಮಣಂ ಅಂದರು ಒಂದೆ. ಶ್ರೀಯಪತ್ತೆ ಸುಧಾದ ಮೊದಲನೇ ವಾಕ್ಯ, ಇದು ಎರಡು ಒಂದೇ ರೀತಿ ಇದೆ. ಸುಧಾದ ಮೊದಲನೇ ವಾಕ್ಯ ಶ್ರೀಯಪತ್ತೆ ಕಮಲಾ ರಮಾಯಾಹ ರಮಣಂ ನತ್ವಾ. ರಮಾಯಾಹ ರಮಣ ಹೇಗಿದ್ದಾನೆ ನಾರಾಯಣ ಅಂದರೆ ಗುಣಮಾಣಿಕ್ಯ ಮಂಡನಂ, ಗುಣಮಾಣಿಕ್ಯ ಮಂಡನಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಮಂಡನ ಅಂದರೆ ಅಲಂಕಾರ. ಮಾಣಿಕ್ಯ ಮಂಡನಂ, ಮಾಣಿಕ್ಯಗಳ ಅಲಂಕಾರವನ್ನು ಹೊಂದಿದ್ದಾನೆ. ಯಾವುದು ಮಾಣಿಕ್ಯ ಅಂದರೆ ಗುಣ, ಗುಣಗಳೇ ಮಾಣಿಕ್ಯ. ಗುಣಗಳು ಅಂತಕ್ಕಂತಹ ಮಾಣಿಕ್ಯದಿಂದ ಅಲಂಕೃತನಾಗಿರತಕ್ಕಂತಹ ಅಂದರೆ ಗುಣಪೂರ್ಣಂ ಅಂತ ಅರ್ಥ. ಗುಣಮಾಣಿಕ್ಯ ಮಂಡನಂ ಅಂದರೆ ಒಂದೇ, ಗುಣಪೂರ್ಣಂ ಅಂದರೆ ಒಂದೇ. ಆಚಾರ್ಯ ಹೇಳಿದ್ದು ಕೂಡ ಏನಂತ, ಅಗಣ್ಯ ಗುಣ ನಿತ್ಯೈಕ ನಿಲಯಾಕೃತಿ, ಅದಕ್ಕರ್ಥ ಗುಣಮಾಣಿಕ್ಯ ಮಂಡನಂ. ಇಷ್ಟು ಏನು ಮಾಡ್ತೀರಿ ಈಗ ಅಂದರೆ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಕರಿಷ್ಯಾಮಃ ಯಥಾಮತಿ. ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಭಾಳ ಇಂಪಾರ್ಟೆಂಟ್ ಪದ ಇದು. ತತ್ವಪ್ರಕಾಶಿಕೆಗೆ ವ್ಯಾಖ್ಯಾನವನ್ನು ಬರೀತೇವೆ ಅಂತ ಹೇಳಿದರು. ಉಪಾಧಿ ಖಂಡನಕ್ಕೆ ಇನ್ನೊಂದು ಹೆಸರು ತತ್ವಪ್ರಕಾಶಿಕ ಅಂತ ನಾಮಾಂತರ ಅದಕ್ಕೆ. ಉಪಾಧಿ ಖಂಡನಕ್ಕೆ ಟೀಕಾರ ತತ್ವಪ್ರಕಾಶಿಕ ಬೇರೆ, ಇದು ಆಚಾರ್ಯದೇ ತತ್ವಪ್ರಕಾಶಿಕ. ಉಪಾಧಿ ಖಂಡನಕ್ಕೆ ತತ್ವಪ್ರಕಾಶಿಕ ಅಂತ ಹೆಸರಿಟ್ಟಿದ್ದಾರೆ. ತತ್ವಪ್ರಕಾಶಿಕಾ ವ್ಯಾಖ್ಯಾಂ, ತತ್ವಪ್ರಕಾಶಿಕ ಅಂತಕ್ಕಂಥ ಉಪಾಧಿ ಖಂಡನಕ್ಕೆ ವ್ಯಾಖ್ಯಾನವನ್ನು ಕರಿಷ್ಯಾಮಃ ಮಾಡುತ್ತೇವೆ. ಹೇಗೆ ಯಥಾವತಿ, ಹಿಂದೆಲ್ಲ ಹೇಳಿದಂತೆ ಯಥಾವತಿ ತಮ್ಮ ಬುದ್ಧಿಗೆ ತಿಳಿಯಷ್ಟೋತ ವಿನಯ, ಮತ್ತು ಶಿಷ್ಯರ ಬುದ್ಧಿ ತಿಳಿಯಷ್ಟೊಂಬುದು ವಸ್ತುಸ್ಥಿತಿ. ರಮಾಯಾಹ ರಮಣಂ ನತ್ವಾ ಗುಣಮಾಣಿಕ್ಯ ಮಂಡನಂ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಕರಿಷ್ಯಾಮಃ ಯಥಾಮತಿ. ಗುಣಮಾಣಿಕ್ಯ ಮಂಡನಂ ರಮಾಯಾಹ ರಮಣಂ ನತ್ವಾ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಯಥಾವತಿ ಕರಿಷ್ಯಾಮಃ. ಅದನ್ವಯ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಯಥಾವತಿ ಕರಿಷ್ಯಾಮಃ. ಅದಕ್ಕೆ ಮಂದಾರ ಮಂಜರಿ ವ್ಯಾಸರಾಜರು ಮಂದಾರ ಮಂಜರಿ ಅಂತ ಟಿಪ್ಪಣಿ ಬರೀ ಅಂತ ಹೇಳ್ತಾರೆ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ಚಂದ್ರಿಕಾದ ಗ್ರಂಥಗಳು ಯಾವಾಗಲೂ ಓದೋ ಪ್ರಸಂಗ ಬರಬಹುದು. ಈಗಲೇ ಆ ಕೆಲವು ವಾಕ್ಯ ಓದಿದ್ರೆ ಅವ್ರದ್ದು ಹೇಗೆ ಬರೀತಾರೆ ಚಂದ್ರಿಕಾಚಾರ್ಯ ಅಂತ ಗೊತ್ತಾಗ್ತದೆ. ಲಕ್ಷ್ಮೀ ಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ದೇವತಾ ಚಕ್ರವರ್ತಿನಂ ಹಯಗ್ರೀವಂ ಪ್ರಣಮಾಮಿ ಅನ್ವಯ. ಹಯಗ್ರೀವಂ ಪ್ರಣಮಾಮಿ, ಹಯಗ್ರೀವ ದೇವರನ್ನು ನಮಸ್ಕರಿಸ್ತಾ ಇದ್ದೇನೆ. ಯಾರು ಹಯಗ್ರೀವ ಅಂದರೆ ದೇವತಾ ಚಕ್ರವರ್ತಿನಂ, ದೇವತಾ ಮಂಡಲ ಅಖಂಡ ಮಂಡನಂ. ದೇವತಾ ಚಕ್ರವರ್ತಿನಂ, ದೇವತೆಗಳಿಗೆ ಚಕ್ರವರ್ತಿಯಾಗಿರ್ತಕ್ಕಂತಹ ಹಯಗ್ರೀವ ದೇವರನ್ನು ನಮಸ್ಕಾರ ಮಾಡ್ತೇನೆ. ಇನ್ಯಾಗಿದ್ದಾರೆ ಹಯಗ್ರೀವ ದೇವರು ಅಂದರೆ ಲಕ್ಷ್ಮೀ ಕರತಲ ಅಂಬೋಜ ಲಾಲನೀಯ ಪದಾಂಬುಜಂ. ಲಕ್ಷ್ಮೀ ಕರತಲ ಅಂಬೋಜ, ಮಹಾಲಕ್ಷ್ಮಿಯ ಕರತಲಗಳು ಇರತಕ್ಕಂತಹ ಕಮಲದಿಂದ ಲಾಲನೀಯ ಪೂಜಿತವಾದಂತಹ ಪದಾಂಬುಜಂ ಪಾದಕಮಲವನ್ನು ಹೊಂದಿರತಕ್ಕಂತಹ ಹಯಗ್ರೀವಂ ಪ್ರಣಮಾಮಿ. ಇದೇ ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ, ಅದೇ ರೀತಿ ಅರ್ಥ ಬರುತ್ತೆ ಪೂರ್ತಿ. ಇದೇ ಶ್ಲೋಕಕ್ಕೆ ಅರ್ಥ ಲಕ್ಷ್ಮೀ ಕರತಲ ಅಂಬೋಜ ಶ್ರೀರಮಣಿ ಕರಕಮಲ ಲಾಲನೀಯ ಪೂಜಿತ ಪದಾಂಬುಜಂ ಚಾರುಚರಣ ಸರೋಜ. ಶ್ರೀಕಥಾಮೃತಸಾರದಲ್ಲಿ ಮೊದಲನೇ ಪದ್ಯ ಪೂರ್ತಿ ವ್ಯಾಸರಾಯರ ಮಾತಿಗೆ ಅನುವಾದ ಹಾಗೆ. ಶ್ರೀಪದ ಆನಂದ ತೀರ್ಥಾರ್ಯ ಚರಣಾಂಬುರುಹದ್ವಯಂ ಶಿವೇಂದ್ರಾದಿ ಶಿರೋಭೂಷಾ ಮಾದರಾದ ಅಭಿವಾದಯೇ. ಶ್ರೀಪದ ಆನಂದ ತೀರ್ಥಾರ್ಯ ಚರಣಾಂಬುರುಹದ್ವಯಂ ಶಿವೇಂದ್ರಾದಿ ಶಿರೋಭೂಷಾ ಮಾದರಾದ ಅಭಿವಾದಯೇ. ಶ್ರೀಮದ್ ಆನಂದ ತೀರ್ಥಾರ್ಯ ಚರಣಾಂಬುರುಹದ್ವಯಂ ಶಿವೇಂದ್ರಾದಿ ಶಿರೋಭೂಷಾಂ ಆದರಾತ್ ಅಭಿವಾದಯೇ. ಪದವಿಭಾಗ ಶ್ರೀಮದ್ ಆನಂದ ತೀರ್ಥಾರ್ಯ ಚರಣಾಂಬುರುಹದ್ವಯಂ, ಶ್ರೀಮದ್ ಆನಂದ ತೀರ್ಥರು ಇರತಕ್ಕಂತಹ ಆರ್ಯರ ಪೂಜ್ಯರ ಚರಣ ಅಂಬುರುಹದ್ವಯಂ, ಚರಣ ಎರಡು ಚರಣ ಕಮಲಗಳನ್ನು. ಎರಡು ಚರಣ ಕಮಲಗಳನ್ನು ಆದರಾತ್ ಆದರದಿ ಆದರ ಅಂದರೆ ಭಕ್ತಿ, ಆದರೋ ಭಜನಂ ಭಕ್ತಿ ಅಂತ ಆಚಾರ್ಯರು ಭಾಗವತಾತ್ಪರ್ಯದಲ್ಲಿ ಹೇಳ್ತಾರೆ. ಭಕ್ತಿಯಿಂದ ಅಭಿವಾದಯೇ ನಮಸ್ಕರಿಸುತ್ತೇನೆ. ಇನ್ನು ಹೇಗೆ ಆಚಾರ್ಯ ಪಾದಕಮಲ ಹೇಗಿದೆ ಅಂದರೆ ಶಿವೇಂದ್ರಾದಿ ಶಿರೋಭೂಷ, ಶಿವ ಇಂದ್ರ ಆದಿ ಶಿರಃ ಭೂಷ. ಶಿವ ರುದ್ರದೇವರು, ಆದಿ ಮೊದಲಾದ ಇಂದ್ರದೇವರು ಆದಿ ಮೊದಲಾದಂತಹ ದೇವತೆಗಳ ಶಿರೋಭೂಷ ಚೂಡಾವಣಿಯಾಗಿರತಕ್ಕಂತಹ ಅಂದರೆ ತಲೆಯಲ್ಲಿ ಚೂಡಾವಣೆಯಲ್ಲಿಟ್ಕೊತಾರೆ ತಲೆಮೆ. ಆಚಾರ್ಯರ ಪಾದಕವರ ಅಂದರೆ ದೇವತೆಗಳಿಗೆ ಚೂಡಾಮಣಿಯಾಗಿದೆ. ಸದಾಕಾಲ ಉತ್ಕಂಠ ಕುಂಠ ಕೋಲಾಹಲ ಶಬ್ದದ ಅರ್ಥ ಶಿವ ಇಂದ್ರ ಮೊದಲಾದ ದೇವತೆಗಳಿಗೆ ಶಿರೋಭೂಷಣವಾಗಿರತಕ್ಕಂತಹ ಶಿವದ ಆನಂದ ತೀರ್ಥರು ಇರತಕ್ಕಂತಹ ಪೂಜ್ಯರ ಎರಡು ಕಮಲದಂತಹ ಪಾದಗಳನ್ನು ಆದರಾದ ಭಕ್ತಿಯಿಂದ ಅಭಿವಾದಯೇ ನಮಸ್ಕರಿಸುತ್ತೇನೆ, ಸ್ತುತಿಸುತ್ತೇನೆ. ಅಭಿವಾದನೆ ಪದಿ ಅಭಿವಾದನ ಸ್ತುತ್ಯೋ ಅಂತ ಹೇಳಬೇಕಾದ್ರೆ ಅದಿಷ್ಟು ಸೇರ್ತಾಯಿ. ಜಯತೀರ್ಥ ಮುನಿಮ್ನತ್ವಾ ಭಕ್ತ್ಯಾ ಅಸ್ಮಾಕಂ ಗುರೂನಪಿ ತತ್ವಪ್ರಕಾಶಿಕಾ ವ್ಯಾಖ್ಯಾಂ ಯಥಾವತಿ ವಿರುಣ್ಮಹೇ. ಜಯತೀರ್ಥ ಮುನಿಮ್ನತ್ವಾ, ಈಗ ಟೀಕಾ ಬರೆದಂಥ ಜಯತೀರ್ಥರಿಗೆ ನಮಸ್ಕಾರ ಮಾಡ್ತಾರೆ. ಜಯತೀರ್ಥ ಮುನಿಮ್ನತ್ವಾ ಮತ್ತೆ ಹೇಗೆ ಭಕ್ತ್ಯ ಭಕ್ತಿಯಿಂದ ಜಯತೀರ್ಥ ಮುನಿಗಳನ್ನು ನಮಸ್ಕರಿಸಿ ಮತ್ತು ಭಕ್ತ್ಯ ಭಕ್ತಿಯಿಂದ ಅಸ್ಮಾಕಂ ನಮ್ಮ ಗುರುವಿನಪಿ ಗುರುಗಳನ್ನು ನಮಸ್ಕರಿಸಿ. ಗುರುಗಳು ಶ್ರೀಪಾದರಾಜರು ಬ್ರಹ್ಮಣ್ಯತೀರ್ಥರು ಇಬ್ಬರಿಗೆ ನಮಸ್ಕಾರವನ್ನು ಮಾಡಿ ಅದು ಇಲ್ಲಿ ಹೇಳದೇನೆ ನ್ಯಾಯಮೂರ್ತಾದಿಗಳು ಹೇಳೋದ್ರಿಂದ ಸೇರಿಸ್ಕೋಬೇಕು. ಯಾರು ಗುರುಗಳು ಅಂತ ಹೇಳಿಲ್ಲ, ಬೇರೆ ಕಡೆ ಹೇಳಿದ್ದಾರೆ. ತತ್ವಪ್ರಕಾಶಿಕಾ ವ್ಯಾಖ್ಯಾ, ತತ್ವಪ್ರಕಾಶಿಕಾ ಗ್ರಂಥದ ಟೀಕಾರಾಯರ ವ್ಯಾಖ್ಯಾನವನ್ನು ಯಥಾಮತಿ ಯಥಾಮತಿಯಾಗಿ ವಿರುಣ್ಮಹಿ ವಿವರಿಸುತ್ತೇವೆ. ಅವರು ತತ್ವಪ್ರಕಾಶಿಕ ವ್ಯಾಖ್ಯಾ ಬರೀತೇವೆ ಅಂತ ಅವ್ರು ಹೇಳಿದರು. ತತ್ವಪ್ರಕಾಶಿಕ ವ್ಯಾಖ್ಯಾಗೆ ವಿವರಣೆ ಬರೀತೇವೆ ಅಂತ ಇವ್ರು ಹೇಳಿದರು. ಅದು ಟೀಕಾ ಇದೇನಿದ್ರು ಟಿಪ್ಪಣಿ ಸರಿಯ ಪ್ರತಿಯೊಂದು ಪದನನ್ನು ನೋಡಿರಬೇಕು. ತತ್ವಪ್ರಕಾಶಿಕ ವ್ಯಾಖ್ಯಾಂ ವಿವರಿಷ್ಯಾಮೋ ಯಥಾಮತಿ, ಅವರು ತತ್ವಪ್ರಕಾಶಿಕ ವ್ಯಾಖ್ಯಾಂ ಯಥಾಮತಿ ವಿರುಣ್ಮಹೆ, ಅದಕ್ಕೆ ವಿವರಣೆ ಬರೀತೇವೆ ಅಂತ ಇವರು ಹೇಳಿದ್ರಿಂದ ಆಚಾರ ಉಪಾಧಿ ಕಂಡಕ್ಕೆ ಏನಂತ ಹೆಸರಿದೆ, ತತ್ವಪ್ರಕಾಶಿಕ ಅಂತ ಹೆಸರಿದೆ. ಅದನ್ನೇ ಟೀಕಾರಾಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕ್ಕೆ ಹೆಸರಿಟ್ರು ತತ್ವಪ್ರಕಾಶಿಕ ಅಂತೇಳಿ. ಟೀಕಾರಾಯರ ಗ್ರಂಥ ಯಾವುದದು, ಆಚಾರ್ಯರ ಭಾಷ್ಯಕ್ಕೆ ಟೀಕಾ, ಈ ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಅದಿಷ್ಟು ಹೇಳಿ ಮುಂದೆ ವಿಶೇಷ ಬರಿತಾ ಹೋಗ್ತಾರೆ, ಅದಲ್ಲಿ ಇರಲಿ. ಈಗ ಟೀಕಾರಾಯರ ಶ್ಲೋಕಕ್ಕೆ ಅರ್ಥ ಆಯಿತು. ಮುಂದೆ ಟೀಕಾರ ಅವತಾರಿಕ ಬರೀತಾ ಇದ್ದಾರೆ ಆಚಾರ್ಯರ ಈ ಒಂದು ಉಪಾಧಿ ಕಂಡದ ಆಚಾರ್ಯ ಯಾತಕ್ಕೆ ಬರೀತಾ ಇದ್ದಾರೆ ಅಂತ ತಿಳಿಸ್ತಾರೆ. ಇದು ಅವತಾರಿಕ ಇಂಟ್ರೊಡಕ್ಷನ್. ಪರಮಾತ್ಮನಃ ಅತ್ಯಂತ ಭಿನ್ನಸ್ಯ ಸ್ವತಃ ಚಿದಾನಂದಾದಿ ಆತ್ಮಕಸ್ಯ ಅಪಿ ಜೀವಸ್ಯ ಅನಾದಿ ಅವಿದ್ಯಾ ಕಾಮ ಕರ್ಮಾದಿ ನಿಮಿತ್ತೋ ಅಯಂ ಪರಮಾರ್ಥ ಏವ ಅನ್ಯಥಾಕಾರಃ ದುಃಖಾದ್ಯರರ್ಥೋ ಕಃ ಪರಮೇಶ್ವರ ಪ್ರಸಾದಾತ್ ಋತೇ ಅಪಗಚ್ಛತಿ ನಚ ಅಸಾಕ್ಷಾತ್ಕೃತೋ ಅಸೌ ಪ್ರಸೀದತಿ ನಚ ಅವಿದಿತ ಸ್ವರೂಪಃ ಶಕ್ಯತೆ ಸಾಕ್ಷಾತ್ಕರ್ತುಂ ಇತಿ ಸಕಲ ಗುಣಾಕರತಯ ನಿಶೇಷ ದೋಷಗಂಧ ವಿಧುರತಯಾಚ ತಂ ಪ್ರತಿಪಾದಯಿತುಂ ಅಶೇಷಾಮ್ನಾಯಾಃ ಪ್ರವರ್ತಂತೆ ತದುಪಕರಣಭೂತಾಚ ಬ್ರಹ್ಮಮೀಮಾಂಸಾ ಇತಿ ಪರಮಾರ್ಥಃ. ಹುಟ್ಟಿಗೆ ಬರೀತಾ ಸಿದ್ಧಾಂತ ಇಷ್ಟು. ಪರಮಾರ್ಥ ಅಂದ್ರೇನು? ಪರಮಸಿದ್ಧಾಂತ ಇಷ್ಟು. ಸಕಲ ಶ್ರುತಿ ಸ್ಮೃತಿಗಳ ಪರಮಸಿದ್ಧಾಂತ ಏನು ಅಂದರೆ, ಒಳ್ಳೆ ಲೈನ್ ಇದಿಷ್ಟು ಬಾಯ್ಪಾಠ ಮಾಡಬೇಕಂತವೆಲ್ಲ. ಪರಮಾತ್ಮನಃ ಅತ್ಯಂತ ಭಿನ್ನಸ್ಯ ಪದವಿಭಾಗ, ಪರಮಾತ್ಮನಃ ಅತ್ಯಂತ ಭಿನ್ನಸ್ಯ ಸ್ವತಃ ಚಿದಾನಂದಾದಿ ಆತ್ಮಕಸ್ಯ ಅಪಿ ಜೀವಸ್ಯ ಅನಾದ್ಯ ವಿದ್ಯಾ ಕಾಮಕರ್ಮಾದಿ ನಿಮಿತ್ತ ಅಯಂ ಪರಮಾರ್ಥ ಏವ ಅನ್ಯಥಾಕಾರ ದುಃಖಾತಿ ಅನರ್ಥ ತಾ ಪರಮೇಶ್ವರ ಪ್ರಸಾದಾತ್ ಋತೆ ಅಪಗಚ್ಛತಿ ನಚ ಅಸಾಕ್ಷಾತ್ಕೃತ ಅಸೌ ಪ್ರಸೀದತಿ ನಚ ಅವಿದಿತ ಸ್ವರೂಪ ಶಕ್ಯತೆ ಸಾಕ್ಷಾತ್ಕರ್ತುಂ ಇತಿ ಸಕಲ ಗುಣಾಕರತಯ ನಿಶೇಷ ದೋಷಗಂಧ ವಿಧುರತಯ ಚ ತಂ ಪ್ರತಿಪಾದಯಿತುಂ ಅಶೇಷಾಮ್ನಾಯಾಃ ಪ್ರವರ್ತಂತೆ ತದುಪಕರಣಭೂತ ಚ ಬ್ರಹ್ಮಮೀಮಾಂಸಾ ಇತಿ ಪರಮಾರ್ಥಃ. ಪರಮಾತ್ಮನಃ ಪರಮಾತ್ಮನಿಂದ ಅತ್ಯಂತ ಭಿನ್ನಸ್ಯ ಅತ್ಯಂತ ಭಿನ್ನನಾಗಿರತಕ್ಕಂತಹ ಸ್ವತಃ ಸ್ವಭಾವತಃ ಚಿದಾನಂದಾದಿ ಆತ್ಮಕಸ್ಯಾಪಿ ಜೀವಸ್ಯ ಜ್ಞಾನಾನಂದಮಯನಾದಂತಹ ಜೀವನಿಗೆ ಇವನು ಸ್ವರೂಪತ ಏನಾಗಿದ್ದಾನೆ ಜ್ಞಾನಾನಂದಮಯ ಪ್ಲಸ್ ಪರಮಾತ್ಮನಿಂದ ಅತ್ಯಂತ ಭಿನ್ನ. ಆದರೆ ಅನಾದಿ ಅವಿದ್ಯಾ ಕಾಮಕರ್ಮಾದಿ ನಿಮಿತ್ತೋ ಅಯಂ ಪರಮಾರ್ಥ ಏವ ಅನ್ಯಥಾಕಾರ ಅನ್ಯಥಾಕಾರ ಸಂಸಾರ. ಸಂಸಾರ ಹೇಗಿದೆ ಅಂದರೆ ಪರಮಾರ್ಥ ಏವ ಸತ್ಯವಾದದ್ದೇ ಸಂಸಾರ. ಬಂಧನ ಬಂಧ ಏನಲ್ಲ ಬಂಧ, ಸುಳ್ಳಲ್ಲ ಇದು. ಅವರೇನಂತಾರೆ ಸುಳ್ಳು ಅಂತಾರೆ, ಸುಳ್ಳಲ್ಲ ಸತ್ಯವಾಗಿಯೇ ಇದೆ. ಮತ್ತು ಸ್ವತಃ ಚಿದಾನಂದಾತ್ಮಕ ಅಂತ ಕರಿತೀರಿ, ಈ ಬಂಧ ಸತ್ಯ ಅಂತೀರಿ. ಯಾತಕ್ಕಿದು ಬಂತು ಅಂದರೆ ಅರಾಧ್ಯ ವಿದ್ಯಾ ಕಾಮಕರ್ಮಾದಿ ನಿಮಿತ್ತ. ಅನಾದಿ ಕಾಲದ ವಿದ್ಯಾ ಕಾಮ ಮತ್ತು ಅನಾದಿ ಕರ್ಮ, ಅದರಿಂದಾಗಿ ಏನಾಗಿದೆ ಇದು, ಈ ಸಂಸಾರ ಬಂದಿದೆ. ಜೀವನಿಗೆ ಸ್ವರೂಪತಃ ಜ್ಞಾನಾನಂದಾದಿ ದೇಹ ಇದೆ, ಆದರೆ ಅದರ ಮೇಲೆ ಏನು ಸೇರ್ಕೊಂಡ್ಬಿಟ್ಟಿದೆ, ಈ ಸಂಸಾರ ಬಂದುಬಿಟ್ಟಿದೆ. ಸಂಸಾರ ಯಾತಕ್ಕೆ ಬಂತು ಅಂದರೆ ಅನಾದಿ ಕಾಲದ ಅವಿದ್ಯೆ ಅಂದರೆ ಅಜ್ಞಾನ ಮತ್ತು ಕಾಮ ಇಚ್ಛೆ ಮತ್ತು ಕರ್ಮ ಇದುಗಳ ಇವೇ ಮೊದಲಾದವುಗಳಿಂದಾಗಿ ಈ ಸಂಸಾರ ಬಂದಿದೆ. ಸತ್ಯವಾದ ಸಂಸಾರ, ರೋಗ ಸತ್ಯ ವಾಸಿಯಾಗಬೇಕು. ಸಂಸಾರ ರೋಗಿ ಒಬ್ಬ ನಿರೋಗಿ ಇದ್ದಾನೆ, ಅವನಿಗೆ ರೋಗ ಬಂತು, ವಾಸಿಯಾಗಬೇಕಷ್ಟೇ. ನಿರೋಗಿ ರೋಗ ಆಗುವಂತು ಅಂತ ಕೇಳಿದರೆ ಏನು ಬರುತ್ತಾ ಇಲ್ಲೋ, ನಿರೋಗಿ ರೋಗ ಬರ್ತಾ ಇದೆಯೋ ಇಲ್ಲೋ. ಅದೇ ರೀತಿಯೇ ಅನಾದಿ ಕಾಲದ ಜೀವನಿಗೆ ಏನು ಬಂದಿದೆ ಈಗ, ಜ್ಞಾನಾನಂದ ಮಯನಾಗಿದ್ದರೂ ಕೂಡ ಸಂಸಾರ ರೋಗ ಬಂದುಬಿಟ್ಟಿದೆ ಈಗ, ಗೊತ್ತಾಯ್ತಾ. ಸತ್ಯವಾದ ರೋಗ ಬಂದಿದೆ, ಸುಳ್ಳು ರೋಗ ಅಲ್ಲ, ಅದು ಸುಳ್ಳು ರೋಗ ಅಂತ ಹೇಳ್ತಾರೆ. ಅವರು ಉಪಯೋಗಿಸ್ತಾರೆ, ಅವರ ವಿದ್ಯೆ ಬೇರೆ ನಮ್ಮ ವಿದ್ಯೆ ಬೇರೆ. ಮುಂದೆ ಬರುತ್ತೀವಿ, ಅದನ್ನೇ ಹೇಳ್ತಾರೆ. ನಮ್ಮ ವಿದ್ಯೆಗೆ ಅವರದ್ದಕ್ಕೆ ವ್ಯತ್ಯಾಸ ಇದೆ. ಅರಾಧ್ಯ ವಿದ್ಯಾ ಕಾಮಕರ್ಮಾದಿ ನಿಮಿತ್ತ ಅಯಂ ಪರಮಾರ್ಥ ಏವ ಅನ್ಯ ಕೇಳ್ತಾರೆ. ಡಾಕ್ಟರ್ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ, ನೋಡ್ತಾ ನೋಡ್ತಾ ಎಲ್ಲಿ ಹೋಗಿದ್ದೆ, ಯಾವ ನೀರು ಕುಡಿದಿದ್ದೆ, ಆಹಾರ ತಿಂದೆ, ಅದಕ್ಕೆ ಹಾಗಾಗಿದೆ ಅಷ್ಟೆ. ಅದರಿಂದ ಹಾಗೆಲ್ಲ ಹೋಗಬಾರ್ದಾಗಿತ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಬಾರದನ್ನು ಮಾಡಿದರೆ ರೋಗ ಬರುತ್ತೆ, ಹೌದಲ್ಲ. ಸೊ ಇದಿದ್ದು ಅನಾಧ್ಯ ವಿದ್ಯಾ ಕಾಮಕರ್ಮಾದಿಗಳಿಂದಾಗಿ ಸಂಸಾರ ಬಂದಿದೆ. ದುಃಖ ಅನ್ಯಥಾಕಾರ ಅಂದ್ರೆ ಏನು, ಸ್ವರೂಪತ ಇರದೆ ಒಂದು, ಕಾಣದೇ ಒಂದು. ಸ್ವರೂಪತ ಜ್ಞಾನಾನಂದಮಯ, ಇಲ್ಲೇನು ಕಾಣ್ತಾ ಇದೆ, ದುಃಖ ಕಾಣ್ತಾ ಇದೆ. ಯಾತಕ್ಕೆ ಅಂದರೆ ಅನಾದ್ಯ ವಿದ್ಯಾ ಕರ್ಮಾದಿಗಳಿಂದ ಆಗ್ತಾ ಇದೆ. ದುಃಖಾದಿ ಅನರ್ಥ, ಇರೋದು ಸುಖ, ಕಾಣೋದು ಬರೀ ಅನರ್ಥ. ಪರಮಾರ್ಥ ಇದು, ದುಃಖಾದಿ ಅನರ್ಥ. ಜನ ಪರಮೇಶ್ವರ ಪ್ರಸಾದ ಧೃತೆ ಅಪಗಚ್ಚತಿ. ಇದು ಹೇಗೆ ಹೋಗ್ಬೇಕೀಗ, ಪರಮೇಶ್ವರ ಪ್ರಸಾದ ಧೃತೆ, ಋತೆ ಅಂದರೆ ಎಕ್ಸೆಪ್ಟ್ ಅಂತ. ಪರಮಾತ್ಮ ಪ್ರಸಾದ ಧೃತೆ, ಭಗವದ್ ಅನುಗ್ರಹದ ಹೊರತು ನ ನಿವರ್ತದೆ, ಅವು ನ ಅಪಗಚ್ಚತಿ, ಏನು ಮಾಡಿದ್ರೂ ಹೋಗೋದಿಲ್ಲ. ಸಂಸಾರ ಹೋಗ್ಲಿಕ್ಕೆ ಏನು ಬೇಕು ಅಂತ ಆಯ್ತೀಗ, ಪರಮಾತ್ಮ ಅನುಗ್ರಹನೇ ಬೇಕು, ಬೇರೆ ದಾರಿ ಯವೇ ವೇಷವು ನೋಡುತ್ತೆ. ತೇನ ಲಭ್ಯ ಯಥೋ ನಾರಾಯಣ ಪ್ರಸಾದ ಮೃತೆ ನಮೋಕ್ಷ ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚದೆ ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಎಲ್ಲ ಕಡೆ ಬಂದಿರೋದೇನೋ ದೇವರ ಅನುಗ್ರಹದಿಂದನೇ ಮೋಕ್ಷ. ಅದು ಸರಿಯಾದ ಉಳಿದೋರ್ದು ಅನುಗ್ರಹದ ಮೋಕ್ಷ ಅಂತ ಕರೀಲಿಲ್ಲ, ಕೆಲವು ಕರ್ಮದಿಂದನೇ ಮೋಕ್ಷ, ಜ್ಞಾನದಿಂದನೇ ಮೋಕ್ಷ ಕರೆದ್ರು, ಯಾವುದೂ ಅಲ್ಲ, ದೇವರ ಅನುಗ್ರಹದಿಂದನೇ ಮೋಕ್ಷ ಅಲ್ಟಿಮೇಟ್. ಯಾರು ಸಜ್ಜ ಹೌದು, ಮತ್ತೆ ಸಜ್ಜನಿಗೆ ಹೇಳ್ತಾರೆ, ಬೇರೆ ಏನು ಹೇಳ್ತಾರೆ ಅಂತ ಮುಂದೆ ಹೇಳ್ತಾರೆ. ಸಜ್ಜದ ಜ್ಞಾನಾನಂದಮಯ ದೇಹ ಯಾರಿಗಿರೋದು ಸ್ವರೂಪ, ಸಜ್ಜದ್ರಿ ಮಾತ್ರ, ಅಯೋಗ್ಯರಿಗೆ ಅದಿಲ್ಲ, ಯೋಗ್ಯರಿಗೆ ಮಾತ್ರ ಇರೋದು. ನಚ ಅಸಾಕ್ಷಾತ್ಕೃತ ಅಸೌ ಪ್ರಸೀದತಿ. ದೇವರು ಪ್ರಸನ್ನನಾದರೆ ಸಂಸಾರ ಹೋಗುತ್ತೆ. ಯಾವ ಪ್ರಸನ್ನನಾಗ್ತಾನೆ ಪ್ರಶ್ನೆ ಇದೆ. ನಚ ಅಸಾಕ್ಷಾತ್ಕೃತ ಅಸೌ ಪ್ರಸೀದತಿ. ಸಾಕ್ಷಾತ್ತಾಗಿ ನೋಡದ ಹೊರತು ಪ್ರಸನ್ನನಾಗೋದಿಲ್ಲ. ಬರೀ ಏನು ಮಾಡ್ತಾರೆ, ಕೆಲವೊಂದ್ಸರ್ತೆ ಕಂಡು ಬರ್ತೀನಿ ಅಂತ ಹೇಳ್ತೀವಿ, ಕೆಲಸ ಆಗಿರೋದು ಎಷ್ಟೋ ದಿವಸ ಏನು ಮಾಡ್ತೇವೆ, ಒಂದ್ಸರಿ ನೋಡಿ ಬರ್ತೀನಿ ಆಫೀಸರ್ ಅಂತ ಹೋಗ್ತಾನೆ, ನೋಡಿ ಬರ್ತಾರೆ. ನೋಡಿ ಬಂದ ಏನಾಯ್ತು ಈಗ, ಆಗ ಫೈಲ್ ತೆಗೆದು ನೋಡ್ತಾರೆ, ಸರಿ ಅಂತ ಬಿಡ್ತಾರೆ. ಅವರು ಅವ್ನು ಬಂದೇ ಇಲ್ಲ ಬರಲಿ ಅಂತ ಹೇಳ್ತಾರೆ ಎಷ್ಟೋ ಸರ್ತೆ. ಲಂಚದ ಕೇಳೋಕ್ಕೂ ಬರಲಿ ಅಂಬೋದು ಬೇರೆ, ಅನುಗ್ರಹ ಮಾಡೋಕ್ಕೂ ಬರಲಿ ಅಂತ ಹೇಳೋದು ಬೇರೆ. ಅವ್ರು ಬರಲಿ ಅಂತ ಹೇಳ್ತಾರಲ್ಲ ಹಾಗೆ. ಅಸಾಕ್ಷಾತ್ಕೃತ ಅಸೌ ಪ್ರಸೀದತಿ ಅಂದರೆ ದೇವರು ಪೂರ್ಣ ಪ್ರಸನ್ನ ಆಗ್ಬೇಕಾದ್ರೆ ಏನು ಮಾಡ್ಬೇಕಂತ ಆಯ್ತೀಗ, ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಬಂದಮೇಲೆ ಪರಮಪ್ರಸಾದ. ಅದಕ್ಕಿಂತ ಮುಂಚೆ ಏನದು, ಬರಲು ರಿಟರ್ನ್ ಟೆಸ್ಟ್ ಆಯಿತು, ಸೆಲೆಕ್ಷನ್ ಆಯಿತು, ಬಟ್ ಇದಕ್ಕೆ ಅದು ಇಂಟರ್ವ್ಯೂಗೆ ಅಷ್ಟೇ, ಇದಕ್ಕಲ್ಲ. ಇಂಟರ್ವ್ಯೂ ಮಾಡೋದು ಸಾಕ್ಷಾತ್ ಆಗುತ್ತೆ, ಸಾಕ್ಷಾತ್ ಮಾತುಕತೆ ಅವಾಗ ಏನಾಗುತ್ತೆ ಮುಂದೆ ಸೆಲೆಕ್ಷನ್ ಆಗುತ್ತೆ. ಆ ಥರ ಇಂಟರ್ವ್ಯೂ ಇದ್ದಾಗ ಅದು ಅಪರೋಕ್ಷ ಜ್ಞಾನ ದೇವ್ರ ಜೊತೆಗೆ ಏನಾಯ್ತು ಈಗ ಕಾಂಟ್ಯಾಕ್ಟ್ ಬಂತು. ಅದಕ್ಕಿಂತ ಮುಂಚೆ ಏನಾಗಿತ್ತು, ಪರೋಕ್ಷ ಜ್ಞಾನದಿಂದ ಇಂಟರ್ವ್ಯೂ ಇತ್ಯಾದಿ ಶಾಸ್ತ್ರಾಧ್ಯಯನ ಎಲ್ಲ ಮಾಡಿದ್ದ. ತಚ್ಚ ಅಸಾಕ್ಷಾತ್ಕೃತ ಅಸೌ ಪ್ರಸೀದತಿ. ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋರಿಗೂ ಪ್ರಸನ್ನನಾಗೋದಿಲ್ಲ. ನಚ್ಚ ವಿದಿತ ಸ್ವರೂಪ ಶಕ್ಯತೆ ಸಾಕ್ಷಾತ್ಕರ್ತು. ನೆಕ್ಸ್ಟ್ ಸಾಕ್ಷಾತ್ಕಾರ ಮಾಡೋದು ಏನು, ಮೊದಲು ಯಾರೊಂದು ಗೊತ್ತಿರಬೇಕು ಅವ್ರು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ, ಯಾರೊಂದು ಗೊತ್ತಿರಬೇಕು. ಗೊತ್ತಾಗಲಿಕ್ಕೆ ಏನು ಬೇಕಾಗ, ಶಾಸ್ತ್ರಾಧ್ಯಯನ ಓದಬೇಕು. ಶಾಸ್ತ್ರಾಧ್ಯಯನದ ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ, ಆಮೇಲೆ ಪರಮಪ್ರಸಾದ, ಆಮೇಲೆ ಮೋಕ್ಷ. ಈ ಸ್ಟೆಪ್ಸ್ ಎಲ್ಲ ಗಟ್ಟಿ ಮಾಡಿಕೊಟ್ಟಿದ್ರೆ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗುತ್ತೆ. ಎಲ್ಲಿದ್ದೇವೆ ಈಗ, ನೋವೇರ್ ಅಂತ ಅರ್ಥ, ಪೂರ್ತಿ ಎಲ್ಲೋ ಇರೋದು ಒಂದು ಕಡೆಗೆ, ಮುಂದೆ ಹೋಗಿರೋದಿಲ್ಲೇ ಇಲ್ಲ. ಸಕಲ ಗುಣಾಕಾರ ತಾಯ ವಿಶೇಷ ದೋಷ ದೂರ. ತಿರುಪತಿಗೆ ಹೋಗೋದು ಬೇರೆ, ಬೆಟ್ಟ ಹತ್ತೋದು ಬೇರೆ, ಆಮೇಲೆ ಟಿಕೆಟ್ ಸಿಗೋದು ಬೇರೆ, ಕ್ಯೂನಲ್ಲಿರೋದು ಬೇರೆ, ಇನ್ನು ಮಹಾದ್ವಾರಕ್ಕೆ ಬರೋದು ಬೇರೆ. ಅಲ್ಲಿವರೆಗೂ ಅಟ್ಟ ತಿರುಗಿ ಬಂದುಬಿಟ್ರೆ ಬೋದೋಯ್ತು. ಅಟ್ಟ ತಿರುಗಿ ಕಣ್ಣು ಬಿಚ್ಕೊಂಡಾಗ ಮಾಡಿದ್ದೆಲ್ಲ ವೇಸ್ಟ್ ತಳ್ಳಿಬಿಡ್ತಾರೆ. ಅಲ್ಲಿ ಅಲ್ಲಿ ಉಪಯೋಗ ಮಾಡ್ಕೋದು, ಅಲ್ಲಿ ದರ್ಶನ ಆಯಿತು, ದರ್ಶನ ಆಯಿತು ಅಂದರೆ ಅಲ್ಲಿ ಅಲ್ಲಿಗೆ ಹತ್ತಿರ ಮುಗಿದಾಗಲಿಲ್ಲ. ಅಲ್ಲಿವರೆಗೆ ಏನದು, ಇನ್ನು ಪೆಂಡಿಂಗೆ, ಮತ್ತೆ ಕ್ಯೂ ನಿಲ್ಲಿಸಿಬಿಡ್ತಾರೆ, ಹಾಗೆ ನಿಂತಿರ್ಬೇಕು, ಮತ್ತೆ ವಾಪಸ್ ಹೋಗೋಗಿಲ್ಲ. ಯಾಕೆ ದರ್ಶನ ಆಗಿಲ್ಲ, ಆದರೆ ಹೋಗಾಗಿಲ್ಲ. ಅದು ಅರ್ಥ ಮಾಡ್ಕೊಂಡು ಎಷ್ಟು ದೂರ ಇದ್ದೇವೆ ಗೊತ್ತಾಗುತ್ತೆ. ಅವಿದಿತ ಸ್ವರೂಪ ಶಕ್ಯತೆ ಸಾಕ್ಷಾತ್ ಕರ್ತುಂ. ಸರಿ, ಅವ್ರ ಸ್ವರೂಪ ತಿಳ್ಕೊ. ಅವ್ರ ಸ್ವರೂಪ ಏನ ಒಂದು? ಸಕಲ ಗುಣಾಕರತೆಯ ದಿಶೇಷ ಗಂಧ ವಿಧುರತೆಯ. ಇದು ದೇವರ ಸ್ವರೂಪ, ಇದು ಮರಿಬಾರದು. ಗುಣಪೂರ್ಣ ದೋಷ ದೂರ ಇವೆರಡನ್ನು ಬಿಟ್ಟರೆ ದೇವರನ್ನು ಮರ್ತಾಗಲೇಕ. ಎಲ್ಲದಕ್ಕೆ ಇದೇ ಅರ್ಥ. ಎಲ್ಲೆಲ್ಲಿ ಮಂಗಳಾಚರಣೆ ಶೋಕ ಇದನ್ನೇ ಹೇಳ್ತಾರೆ. ದೇವರ ರಕ್ಷಣೆ ಅದು ಬಿಟ್ಟು ಏನು ಹೇಳೋದಕ್ಕೂ ಬರೋದಿಲ್ಲ. ಹಾ, ಸಕಲ ಗುಣಾಕರತೆಯ, ಸಕಲ ಗುಣಗಳಿಗೆ ಆಕರ ಅಂದರೆ ನೆಲೆ, ಅಬೋಟ್. ಎಲ್ಲ ಗುಣಗಳಿಗೆ ನೆಲೆ ಪರಮಾತ್ಮ. ಗುಣ ಆಕರ, ಸಕಲ ಗುಣ ಆಕರ, ಎಲ್ಲ ಗುಣಗಳಿಗೆ ಅನಂತ, ಸಕಲ ಗುಣ ಅನಂತ ಗುಣಗಳು, ಅನಂತ ಗುಣಗಳಿಗೆ ಆಕರನಾಗಿದ್ದಾನೆ ಅಂತ ತಿಳ್ಕೊಂಡು, ಪ್ಲಸ್ ನಿಶೇಷ ದೋಷ ಗಂಧ ವಿಧುರತಯ. ನಿಶೇಷ ದೋಷ ವಿಧುರ ಅಂದರೆ ಸಾಕು, ದೋಷ ಗಂಧ ವಿಧುರ ಅಂತ ಕರೀತಾರೆ. ದೋಷದ ಗಂಧ ಕೂಡ ಇಲ್ಲ, ದೋಷ ಇಲ್ಲ ಅಲ್ಲ, ದೋಷದ ಗಂಧ ಕೂಡ ಇಲ್ಲ ಅಂದರೆ ಅಷ್ಟರ ಮಟ್ಟಿಗೆ ದೋಷ ದೂರ ಅಂತ. ಅದು ಅಷ್ಟು ಅಸ್ಪೃಷ್ಟ ದೋಷ ಗಂಧ ಯಾರ ಪದ ಗಂಧ ಅನ್ನೋದಕ್ಕೆ ಅದು ಅರ್ಥ. ಅಂದರೆ ಅದು ವಾಸನೆ ಕೂಡ ಇಲ್ಲ. ಅದರ ಆಚಾರ ಮಾತ್ರ ವಿಶೇಷ ದೋಷರಹಿತ ಅಶೇಷ ಪೂರ್ಣಾಶೇಷ ಸದ್ಗುಣ ಸ್ವಯಂಭೂತಿ ಸರ್ವಾದಿ ವಂದ್ಯಂ ತ್ವಾಂ ನವಮಿ ಮೇ ಪ್ರಿಯಂ ಅಂತ ಹೇಳ್ತಾರೆ. ಇಲ್ಲಿ ನಿಶೇಷ ಗಂಧ ವಿಧುರ, ದೋಷ ವಿಧುರ, ದೋಷ ಗಂಧ ವಿಧುರ, ನಿಶೇಷ ದೋಷ ಗಂಧ ವಿಧುರ. ವಿಧುರ ಅಂತ ಇಲ್ಲದವನು, ಅದಕ್ಕೆ ಹೆಂಡತಿ ಇಲ್ಲದವನು ವಿಧುರ ಅಂತ ಕರೀತಾರಲ್ಲ. ಹಾಗೆ ನಮ್ಮ ವಿಧುರ ಅಂತ ಅದೊಂದೇ ಅರ್ಥ ಆಗೋದು, ಬೇರೆ ಗೊತ್ತಾಗೋದಿಲ್ಲ. ಅದೊಂದೇ ಅರ್ಥ ಆಗುತ್ತೆ. ಹಾಗಲ್ಲ, ಅದು ವಿಧುರ ಶಬ್ದಕ್ಕೆ ಇಲ್ಲದವನು ಅಂತ ಅರ್ಥ. ಏನಿಲ್ಲದವನು? ಗಂಧ ಇಲ್ಲದವನು. ಯಾವ ಗಂಧ? ದೋಷದ ಗಂಧ. ಎಷ್ಟು ದೋಷ ಗಂಧ? ಎಲ್ಲ ದೋಷದ ಗಂಧ. ಯಾವ ದೋಷದ ಸುಳಿವು ದೇವರಲ್ಲಿ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರನ್ನೇ ದುರ್ದೋಷ ನಿರ್ದೋಷ ಅಂತ ಹೇಳೋದಕ್ಕೆ ಎಕ್ಸ್ಪಿರೇಷನ್. ಎಲ್ಲಿ ದೇವರ ದೋಷ ಹೇಳಿದ್ರು ದೇವರ ರಕ್ಷಣೆ ಅಲ್ಲ. ಅದು ಒಂದು ಚೂರು ಗುಣ ಕಡಿಮೆ ಆದರೂ ದೇವರ ರಕ್ಷಣೆ ಅಲ್ಲ. ದುರ್ಗುಣ ದುರ್ಗುಣ ಅಂತ ಅಂದ್ಮೇಲೆ ಅವ್ರು ಹೇಳೋ ದೇವರು ದೇವರಲ್ಲೇ ಇಲ್ಲ. ಅನಂತ ಗುಣ ಕೂಡ ದೇವರನ್ನು ನಿರ್ಗುಣ ಒಂದು ಗುಣ ಇಲ್ಲದವರು ಅಂತ ಕರೆದ್ರೆ ಎಷ್ಟು ಅನ್ಯಾಯ. ಒಂದು ಗುಣದಿಲ್ಲದ ಗುಣ ಇಲ್ಲದಿರಬೇಕೆಂಬುದು ಇನ್ನೊಂದು ಎಫೆಕ್ಟ್ ಮಾಡುತ್ತೆ. ಒಂದು ಗುಣ ಇಲ್ಲ ಅಂದ್ರೆ ಏನು? ದೋಷ ಇದೆ ಅಂತ ಅರ್ಥ. ಸೊ ಗುಣದೋಷಗಳು ಏನವು? ಆಪೋಸಿಟ್ಗಳು. ಅರ್ಥ ಆಯ್ತು. ಈಗ ಉಪಾಯ ಏನು ಮಾಡಿದ್ರು ಗೊತ್ತಾ? ನಿರ್ಗುಣ ಬ್ರಹ್ಮ ಅಂದ್ರೆ ಏನರ್ಥ? ಈಗ ದೋಷಿ ಬ್ರಹ್ಮ ಅಂತ ಆಯ್ತಾ ಅರ್ಥ ಇರ್ತಾರೆ. ಈಗ ಸೊ ದೇವರು ಹೊಳಗಿರೋ ಬೈದ್ರ, ಈಗ ಬೈದಾಗಲಿಲ್ಲ. ದೇವ್ರ ದೇವರು ಒಪ್ಪಿದಾರಲ್ರಿ ಪಾಪ ಅಂತ ಏನು ಒಪ್ಪಿದ್ದಾರೆ? ಬೈದಿದಾರಾಗಲಿಲ್ಲ. ಈಗ ವೇದ ಒಪ್ಪಿದ್ರು ಸುಳ್ಳು ಹೇಳುತ್ತೆ ಅಂತ ಹೇಳಿದರು. ಬೈದಾಗಲಿಲ್ಲ. ಈಗ ವೇದ ಒಪ್ಪೋದು ಅತತ್ವಾವೇದಕ ಅಂತ ಕರೆಯೋದು, ದೇವ್ರನ್ನ ಒಪ್ಪೋದು ನಿರ್ಗುಣ ಅಂತ ಕರೆಯೋದು. ಕೊನೆಗೆ ಆಗಿದ್ದೇನದು? ವೇದ ಒಪ್ಪಲಿಲ್ಲ ಅಂತ ಅರ್ಥ, ದೇವ್ರನ್ನ ಒಪ್ಪಲಿಲ್ಲ ಅಂತ ಅರ್ಥ. ದೇವ್ರನ್ನ ಒಪ್ಪಲಿಲ್ಲ ಶೂನ್ಯ, ವೇದವನ್ನು ಒಪ್ಪಲಿಲ್ಲ ವೇದ ಅಪ್ರಮಾಣ. ಸೊ ಬೌದ್ಧ ಮತಕ್ಕೆ ಹೋಯ್ತಾರೆ. ನಿರ್ಗುಣ ಬ್ರಹ್ಮ ಅನ್ನೋದು ಎಷ್ಟು ಡೇಂಜರಸ್ ವರ್ಡ್ ಅಂತ ಗೊತ್ತಾಗುತ್ತೆ. ಯಾಕೆ ಗುಣ ಶಬ್ದ ಬೆಳಕಿಲ್ಲ ಅಂತ ಹೇಳಿದ ಅರ್ಥ? ಹಾ, ಅದರ ಅರ್ಥ ಮಾಡಬೇಕು. ಯಾವುದೋ ಅಲ್ಲ, ಇಲ್ಲಿ ಆಪೋಸಿಟ್. ಅದಕ್ಕೆ ಹೇಳಿದ್ದಾರೆ, ಪರಸ್ಪರ ವಿರುದ್ಧ ಇವರು ಅನ್ಯತರಸ್ಯ ವಿಷಯತೆ ಅನ್ಯತರ ವಿಧಿರಾಂತರ ಏಕತ್ವ ನಿಯಮಾತ್. ಪರಸ್ಪರ ವಿರುದ್ಧವಾದ ಪದಾರ್ಥಗಳು ಪದ ಒಂದಿಲ್ಲ ಅಂದ್ರೆ ಏನರ್ಥ? ಇನ್ನೊಂದಿದೆ ಅಂತ ಅರ್ಥ. ಇದು ಯಾವುದೋ ಪದ ಅಲ್ಲ, ಗುಣ ಪದ. ಇದು ಗುಣಕ್ಕೆ ಆಪೋಸಿಟ್ ದೋಷ ಲೋಕದಲ್ಲೂ ಕಂಡಿದೆ. ಅವನು ಗುಣವಂತನಲ್ಲ ಅಂದ್ರೆ ಏನರ್ಥ? ದೋಷಿ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಅವನು ದೋಷಿ ಅಲ್ಲ ಅಂದ್ರೆ ಏನರ್ಥ? ಗುಣ ಇದೆ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ಗುಣ ಮತ್ತು ದೋಷಗಳು ಏನವು? ಪರಸ್ಪರ ವಿರುದ್ಧ ಪದಗಳಾದ್ದರಿಂದ ನಿರ್ಗುಣ ಬ್ರಹ್ಮ ಅಂತ ಹೇಳೋ ಮೂಲಕವಾಗಿ ದೇವರನ್ನು ಉಪಾಯವಾಗಿ ಏನು ಮಾಡಿದಾಗಾಯ್ತು? ಈಗ ಬೈದಾಗಾಯ್ತು. ಹಾ, ಏನೇ ಹೇಳಿ, ಯಾವುದಕ್ಕೆ ಹೇಳಿದ್ವಿ ಅದನ್ನು? ಎಂಪೆಸಿಸ್ಕೊಳ್ಳೆ ಕಟ್ಟ ಹೊರತು ಬೇರೆ ಅಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ರಿಪಿಟೇಷನ್ ಅಲ್ಲ ಅದು. ಸೊ ನಿಜವಾದ ಅರ್ಥ ಅಲ್ಲಿ ಗುಣಪೂರ್ಣ ಅಂದರೆ ಸಾಕು ನಮಗೆ. ಏನರ್ಥ? ದೋಷ ದೂರ ಅಂತಲೇ ಅರ್ಥ. ಸೊ ದೋಷ ದೂರ ಅಂದರೆ ಸಾಕು. ಏನರ್ಥ? ಗುಣಪೂರ್ಣ ಅಂತಲೇ ಅರ್ಥ. ಬಟ್ ಅಲ್ಲಿ ವಿವರಣೆ ಅದು, ಅದಕ್ಕೆ ಏನಲ್ಲ, ರಿಪಿಟೇಷನ್ ಅಲ್ಲ. ಎಕ್ಸ್ಪ್ರೇಷನ್ ಒಪ್ಕೊಂಡಿದ್ದೇವೆ ನಾವೀಗ, ವಿವರಣೆ ಮಾಡೋದನ್ನು ಒಪ್ಕೊಂಡಿರೋದ್ರಿಂದ ಅಂತ ಹೇಳಿದ್ದೆ. ದೇವ್ರ ಅದಕ್ಕೆ ಬ್ರಹ್ಮಶಬ್ದಕ್ಕೆ ಏನರ್ಥ? ಗುಣಪೂರ್ಣ ಅಂತ. ಸೊ ಗುಣ ದೋಷ ದೂರತ್ವ ಏನದು? ಆಟೋಮ್ಯಾಟಿಕ್ ಇಂಪ್ಲಿಕೇಶನ್. ಆಟೋಮ್ಯಾಟಿಕ್ ಇಂಪ್ಲಿಕೇಶನ್ ಆದ್ರಿಂದ ಅದು ಹೇಳೋಕೆ ಕಾರಣ ಇಲ್ಲ. ಗಂಧ ಅಂದ್ರೆ ಏನು? ಗಂಧ ಇದ್ಕೊಟ್ಟು ಏನದು? ವಾಸನೆ ಅಂತಾರೆ ಅರ್ಥ. ಗಂಧಕ್ಕೆ ವಾಸನೆ ಅಂತಾರೆ. ಅವರು ಸುಳಿವು ಕೂಡ ಇಲ್ಲ, ಸೂಚನೆ ಕೂಡ ಇಲ್ಲ ಅಂತ ಹೇಳ್ತೇವಲ್ಲ. ಗಂಧ ಕೂಡ ಇಲ್ಲ ಅಂತ ಹೇಳಿದರೆ ವಿದ್ಯಾಗಂಧನೂ ಅವರಿಗಿಲ್ಲ ಅಂತ ಹೇಳ್ತಾ. ವಿದ್ಯಾಗಂಧರಿಲ್ಲಾಂದ್ರೆ ಅವರಿಗೆ ಸರುಗುಲ ಓದಿಲ್ಲ, ಸರುಗುಲ ಅಂತ ಹೆಸರು ಕೂಡ ಗೊತ್ತಿಲ್ಲ, ವಾಸನೆ ಕೂಡ ಇಲ್ಲ. ಅದೇ ನಾಟ್ಯ ವಿನ ಟಚ್ ಅಂತ. ದೋಷ ಇದೆ, ದೂರ ಇದೆ, ಕೆಲವರು ಇರ್ತಾರೆ, ಮುಕ್ತರಿದ್ದಾರೆ, ಅವ್ರಿಗೆ ಈ ದೋಷ ಇಲ್ಲ. ಅವರಿಗೆ ಮತ್ತೆ ಹಿಂದೆ ಏನಾಗಿತ್ತು? ಅವರಿಗೆ ಸಂಸಾರದಲ್ಲಿ ದೋಷ ಇತ್ತು ಅವರಿಗೆ. ಅರ್ಥ ಆಯ್ತಾ? ಆದರೆ ದೇವರು ಏನಾಗಿದೆ ಈಗ? ದೋಷ ಗಂಧರು ಇಲ್ಲ ಅಂತ ಹೇಳಿದಾಗ ಮೊದಲು ಇಲ್ಲ, ಆಮೇಲೂ ಇಲ್ಲ, ಯಾವಾಗಲೂ ಇಲ್ಲ. ಇದು ಸಹಿತ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ತದುಪ ಇಷ್ಟು ಹೇಳಿ ಯಾಚ ತಮ್ಮ ಪ್ರತಿಪಾದ ಇತ್ತು ಅವನು ತಿಳಿಸ್ಬೇಕಾಗಿದೆ. ಆ ರೀತಿಯಾಗಿ ತಿಳಿಸೋಕ್ಕೆ ಯಾವ ಹೊರಟಿವೆ ಈಗ? ಅಶೇಷ ಅಮ್ನಾಯ ಪ್ರವರ್ತಂತೆ. ಎಲ್ಲ ವೇದಗಳು ಹೊರಟಿವೆ. ವೇದಾಧ್ಯಯನ ಮಾಡೋ ಉದ್ದೇಶ ಏನು ಅಂದರೆ ಗುಣಪೂರ್ಣ ದೋಷ ದೂರನಾದ ಪರಮಾತ್ಮನ ತಿಳಿಯೋದು. ಅದೇ ವೇದಗಳ ಮುಖ್ಯವು. ಯಾವುದೇ ರೋಡಿನ ಉದ್ದೇಶ ಏನು? ಗುರಿ ಮುಟ್ಸೋದು. ರೋಡ್ ಇದೆ ಅಂದರೆ ಏನರ್ಥ? ಗುರಿ ಮುಟ್ಟುತ್ತೆ ಅಂತ ಅರ್ಥ. ದೇವರು ತೋರಿಸೋ ರೋಡ್ಗಳು ಅಂದರೆ ಯಾವುದಿದೆ? ಏಷ ಪಂಥಾಹ ಪದ ಉಪಯೋಗಿಸಿದ್ದಾರೆ ಅದರ. ಏಷ ಪಂಥ ಇದೇ ದಾರಿ. ಗೊತ್ತಾಯ್ತಾ? ಯಾವ ದೃಷ್ಟಿಯಿಂದ ಏನಾಹವೇಹ ದುರ್ಮಾರ್ಗಾತ್ ಉದ್ಧತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞೆ ನಮಾಯಿತು. ಸೊ ಮಾರ್ಗ ಇದು ವೇದಾದಿಗಳೆಲ್ಲ ಏನು ದೇವರು ತಿಳ್ಕೊಳ್ತಕ್ಕಂಥ ಕಣ್ಣು ಹೌದು ಅದು ಮಾರ್ಗನೂ ಹೌದು. ಎಷ್ಟು ಯಾವ ವೇದಗಳು ಹೊರಟಿವೆ ಅಂದರೆ ಅಶೇಷ ಆಮ್ನಾಯ, ಆಮ್ನಾಯ ಅಂದರೆ ವೇದ, ಅಶೇಷ ಆಮ್ನಾಯ ಅಂದ್ರೆ ಏನು ಎಲ್ಲ ವೇದಗಳು ಹೊರಟಿವೆ. ಅಲ್ಲೊಂದು ಸಮಸ್ಯೆ ಬಂತು, ವೇದಗಳು ಹೇಳಿಬಿಟ್ಟು ಬೇರೆ ಹೇಳಿಲ್ವ ಅಂತ ಪ್ರಶ್ನೆ ಬಂತು. ವೇದಗಳು ಹೇಳಿದರು, ಇನ್ನೊಂದು ಹೇಳಬೇಕು ಸಾಮಾನ್ಯವಾಗಿ ಏನಂತ ಹೇಳ್ತೀವಿ ನಾವೀಗ ಹೇಳ್ಬೇಕಾದ್ರೆ ಶ್ರುತಿ ಸ್ಮೃತಿ ಅಂತ ಉಪಯೋಗಿಸ್ತೇವೆ. ವೇದಗಳು ಅಂದ್ರೆ ಏನೋ ಅಪೌರುಷೇಯ, ಸ್ಮೃತಿಗಳು ಅಂದ್ರೆ ಏನೋ ಪೌರುಷೇಯ, ಬಿಟ್ಟುಬಿಟ್ರಲ್ಲ ಅಂತ ಕೇಳಿದರೆ ಇಲ್ಲ, ಆಚಾರ್ಯ ಗೀತಾ ಭಾಷೆಯಲ್ಲಿ ಹೇಳ್ತಾರೆ ವೇದಗಳು ಎರಡು ವಿಧ, ಪೌರುಷೇಯ ವೇದ ಅಪೌರುಷೇಯ ವೇದ ಅಂತ ಎರಡು ವಿಧ. ಪೌರುಷೇಯ ವೇದ ಅಂದರೆ ಮಹಾಭಾರತಾದಿಗಳು, ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ ಐದನೇ ವೇದ ಅಂತ ಕರೆದಿದ್ದಾರೆ. ದೇವರ ಅವು ಬಂತಿದ್ರೊಳಗೆ ಅಶೇಷ ಆಮ್ನಾಯ ಅಂತ ಹೇಳಿದಾಗ ಬರೀ ವೇದ ಮಾತ್ರ ಹೇಳಿಲ್ಲ, ಏನು ಹೇಳಿದ್ದಾರೆ ಎಲ್ಲ ಶಾಸ್ತ್ರಗಳು ಸೇರ್ಕೊಂಡ್ಬಿಡ್ತಾರೆ. ಸಕಲ ವೈದಿಕ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಅಶೇಷ ಶಬ್ದಾರ್ಥ ಅದು ಬಂತು. ಇಲ್ಲವರು ಕೆಲವು ಪ್ರಶ್ನೆ ಕೇಳ್ಬೋದಾಗ ಇಲ್ಲಿ ವೇದಗಳು ಮಾತ್ರ ಹೇಳಿದ್ದಾರೆ, ಅದು ಬೇರೆಯವರು ಹಾಗೆ ಹೇಳ್ತಾರೆ, ಮಹಾಭಾರತಗಳ ಪ್ರಮಾಣ ಅಲ್ಲ ಅವರಿಗೆ ವೇದ ಮಾತ್ರ ಮುಖ್ಯ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ನಮ್ದು ಹಾಗಲ್ಲ, ಎಲ್ಲವೂ ಸೇರಿ ಆಮ್ನಾಯ ಶಬ್ದಕ್ಕೆ ಪೌರುಷೇಯ ವೇದ ಅಪೌರುಷೇಯ ವೇದ ಎರಡೂ ತಿಳಿದಿರೋದ್ರಿಂದ ಎಲ್ಲ ಹೇಳದಂತೆ ಆಯಿತು. ವೇದ ಅಂತ ಕರೀಲಿಕ್ಕೆ ವೇದವೇ ಆಧಾರ, ಇತಿಹಾಸ ಪುರಾಣ ಪಂಚಮೋ ವೇದ ಆರಾಮ್ ವೇದ ಅಂಬೋದೇನೋದು ವೇದವೇ ಆಧಾರ. ಆದ್ದರಿಂದ ವೇದ ಅಂತ ಹೇಳ್ತಾ ಎರಡೂ ಬಂತು ಅಂತ ಅರ್ಥ, ಅದೆಲ್ಲ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಇಲ್ಲದೆ ಹೋದರೆ ಅರ್ಥ ಆಗಿಲ್ಲ ಅಂತ ಆಗಿಬಿಡುತ್ತ. ಪರಮಾತ್ಮರು ಸರಿ ಸರಿ ವೇದಗಳು ಓದ್ಬಿಡ್ತೇವೆ ಹಾಗಿದ್ದರೆ ಅಂದರೆ ಇಲ್ಲ, ತದ್ ಉಪಕರಣ ಭೂತಾಚ ಬ್ರಹ್ಮವಿಮಾಂಸಾ ಇತಿ ಪರಮಾರ್ಥ, ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಗ್ರಂಥ ಯಾವುದು? ಸೊ ಬ್ರಹ್ಮಸೂತ್ರಗಳು, ಬ್ರಹ್ಮಸೂತ್ರ ಓದಬೇಕು. ಬ್ರಹ್ಮಸೂತ್ರ ಯಾವುದಕ್ಕೆ ಉಪಕರಣ? ವೇದಗಳಿಗೆ. ವೇದ ಏನು ಹೇಳುತ್ತೆ? ದೇವರನ್ನು ಹೇಳಿ, ದೇವ್ರನ್ನ ಏನಂತ ಹೇಳುತ್ತೆ? ಗುಣಪೂರ್ಣ ದೂಷದೂರ ಅಂತ ಹೇಳುತ್ತೆ. ಈ ರೀತಿ ಹೇಳಿದ ಏನು ಉಪಯೋಗ? ದೇವ್ರ ಸ್ವರೂಪ ಗೊತ್ತಾಯ್ತು. ದೇವ್ರ ಸ್ವರೂಪ ಗೊತ್ತಾಗ ಏನಾಯ್ತು? ಅವನು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷ ಆದ್ಮೇಲೆ ಏನು ಮಾಡ್ತಾನೆ? ಅವನು ಸಂಸಾರ ತೆಗಿತಾನೆ. ಸಂಸಾರ ಅಂದ್ರೆ ಏನು? ದುಃಖಾದಿ ರೂಪವಾದ ದುಃಖಾದಿ ರೂಪ ಎಲ್ಲಿಗೆ ಬಂತೀಗ? ಅನಾದಿ ಕಾಮಕರ್ಮಾದಿಗಳಿಂದ ಬಂತು. ಇದು ಸ್ವರೂಪತ ಎಲ್ಲಿ ದೇವನಿಗೆ? ಚಿರಂಜನಾತ್ಮನಾಗಿದ್ದಾನೆ, ಗೊತ್ತಾಯ್ತಾ? ಅವನು ಯಾರು ಅಂತ ಕೇಳಿದ್ರೆ ಜೀವ. ಪರಮಾತ್ಮನಿಂದ ಏನಾಗಿದ್ದಾನೋ? ಅವನು ಭಿನ್ನನಾಗಿದ್ದಾನೆ. ವಾಪಸ್ ಪರಮಾತ್ಮನೊಂಬಲ್ಲಿಂದ ಹಿಡಿದು ಇಲ್ಲಿವರು ವಾಪಸ್ ಬಂದಾಗ ಆಯ್ತು. ಈ ಕಡೆಯಿಂದ ಬಂದರೆ ಫಾರ್ವರ್ಡ್, ಇದು ರಿವರ್ಸ್ ಅಷ್ಟೇ. ಎರಡು ಕೂಡ ಅರ್ಥ ಏನಾಯ್ತು? ಈಗ ಒಟ್ಟು ದೇವರನ್ನು ತಿಳಿಬೇಕಾದ್ರೆ ಏನು ಬೇಕು ನಮಗೆ? ವೇದಗಳು ಬೇಕು. ವೇದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಏನು ಬೇಕು? ಬ್ರಹ್ಮಸೂತ್ರ ಬೇಕು. ಅದು ಸಿದ್ಧಾಂತ. ಪರಮಾತ್ಮನೋ ಅತ್ಯಂತ ಭಿನ್ನಸ್ಯ ಸ್ವತಃ ಚಿದಾನಂದಾದಿ ಆತ್ಮಕಸ್ಯಾಪಿ ಜೀವಸ್ಯ ಅನಾದಿ ಅವಿದ್ಯಾ ಕಾಮಕರ್ಮಾದಿ ನಿಮಿತ್ತ ಅಯಂ ಪರಮಾರ್ಥ ಏವ ಅನ್ಯಥಾಕಾರೋ ದುಃಖಾದಿ ಅನರ್ಥೋ ನ ಪರಮೇಶ್ವರ ಪ್ರಸಾದ ತೃತೆ ಅಪಗಚ್ಚತಿ. ಎಷ್ಟು ಸಿದ್ಧ ಸರಿಯಾಗಿ ಅಪಗಟ್ಕೊಂಡ್ರೆ ಸಾಧನೆ ಮಾಡೋಕ್ಕೆ ಅಷ್ಟು ಉಪಯುಕ್ತವಾದ ಮಾತುಗಳಿವೆಲ್ಲ ಕೂಡ. ದೇವರು ಪ್ರತ್ಯಕ್ಷ ಆಗೋರಿಗೆ ಮೋಕ್ಷದ ಆಸೆ ಇಲ್ಲ, ಏನೇನು ತಿಳ್ಕೊಂಡ್ಬಿಡ್ತಾರೆ? ನಾಲ್ಕು ದಿವಸ ಓದಿದ ತಕ್ಷಣ ದೇವ್ರ ಕಣ್ಣ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆಗಲಿ, ತಪ್ಪೇ ತಪ್ಪು. ಇವ್ರಿಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ಒಂದಿವ್ಸ ಕಾಲೇಜ್ ಹೋದ ತಕ್ಷಣ ಪಾಸ್ ಮಾಡಿಬಿಡ್ತಾನ ಅವನು. ಒಂದಿವ್ಸ ಕಾಲೇಜ್ ಹೋದ್ರೆ ಮುಗಿದೋಯ್ತಾ? ಒಂದು 15 ಹೋದ್ರೆ ಮುಗೀತಾ? ಅಲ್ಲ, ಕೋರ್ಸ್ ಕಂಪ್ಲೀಟ್ ಆಗಬೇಕು ಗೊತ್ತಾನೆ. ಇವತ್ತು ಶಾಸ್ತ್ರಾಧ್ಯಯನದ ಕೋರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು ದೂರ ಇದ್ದೇವೆ ಅಂತ ಗೊತ್ತಾಗಬೇಕಾಗ. ಪರಮಾರ್ಥೇವ ಏನಂತ ಏನಂತ? ಹ್ಞೂ, ಅದೇ ಅದೇ ಏವ ಅನ್ಯಥಾಕಾರ ದುಃಖ ಜನಾರ್ಥ ನಾ ಪರಮೇಶ್ವರ ಪ್ರಸಾದ ಧೃತಿ ಅಪಗಚ್ಚತಿ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಏನು ಒಂದು ಹೋಗೋದಿಲ್ಲ. ಅದಕ್ಕೆ ಏನು ಕೆಲಸ ಮಾಡಿದೆ ಅಂತ ಹೇಳ್ತೇವೆ? ವಿಷ್ಣು ಪ್ರಸಾದ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳ್ತೇವೆ. ವಿಷ್ಣು ಪ್ರೀತನಾಗೋದು, ಪೂರ್ತಿ ಪ್ರೀತನಾಗೋದು ಯಾವಾಗ ಅಂತ ಕೇಳಿದರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ. ನಚ ಅಸಾಕ್ಷಾತ್ಕೃತೋ ಅಸೋ ಪ್ರಸೀದತಿ ನಚ ಅವಿದಿತ ಸ್ವರೂಪ ಶಕ್ಯತೆ ಸಾಕ್ಷಾತ್ಕರ್ತುಂ ಇತಿ ಸಕಲ ಗುಣಾಕರತಯ ನಿಶೇಷ ದೋಷ ಗಂಧ ವಿಧುರತಯ ಚತಂ ಪ್ರತಿಪಾದಯಿತು ಅಶೇಷ ಆಮ್ನಾಯಾಃ ಪ್ರವರ್ತಂತೆ ತದುಪಕರಣ ಭೂತಾಚ ಬ್ರಹ್ಮಮೀಮಾಂಸಾ ಇತಿ ಪರಮಾರ್ಥ. ಇಷ್ಟು ಒಟ್ಟು ಸಿದ್ಧಾಂತ ಇದೆ. ಈಗ ಇಷ್ಟು ಸಿದ್ಧ ವಸ್ತುತ ಸಿದ್ಧಾಂತ ಏನೋ ಇದು ವಸ್ತುತ ಸಿದ್ಧಾಂತ ಇದೆ. ಈಗ ಅವರೇನು ಮಾಡ್ತಾರೆ ಬೇರೆಯವರು? ಅಪರೇತು, ಎಕ್ಸಾಕ್ಟ್ಲಿ ಆಪೋಸಿಟ್ ಅವರು. ನಾವು ತತ್ವವಾದ ಇದು, ಅವದೇನು ಮಾಯಾವಾದ. ಅವರೇನು ಹೇಳ್ತಾರೆ? ಅಪರೇತು. ಎಲ್ಲಿ ಪರೆ ಅಪರೆ ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಅಂದರೆ ಯಾರು? ಅದ್ವೈತಿಗಳು ಅಂತ. ದ್ವೈತಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಅದ್ವೈತಿಗಳಾದ್ರಿಂದ ಎಲ್ಲರಿಗೂ ಭಾರಿ ಜನ ಸಿಟ್ಟು. ನಮ್ಮನ್ನೇ ಭಾರಿ ಬೈತಾರೆ ಅಂತ ಅದ್ವೈತಿಗಳು ಹೇಳು. ಎಲ್ಲ ಮತ ಖಂಡನೆ ಮಾಡ್ತಾರೆ, ನಮ್ಮನ್ನು ಭಾರಿ ಖಂಡನೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಯಾರು? ಅವರೇ. ಉಳಿದವರು ಸ್ವಲ್ಪ ಸ್ವಲ್ಪ ಅಪೋಸಿಟ್ ಆದರೆ ಡೈರೆಕ್ಟ್ಲಿ ಅಪೋಸಿಟ್ ಆದ್ರಿಂದ ಅವ್ರ ಖಂಡನೆ ಜಾಸ್ತಿ ಮಾಡ್ತಾರೆ. ಕೇಚಿತ್ ಅಪರೇ ಅನ್ಯೇ ಎಲ್ಲ ಆಗಿ ಅವರು ಸೇರಿದ್ದೆ ಅಲ್ಲೇ ಸಪರೇಟಾಗಿ ಅವ್ರನ್ನ ಬೇರೆ ಹೆಸರು ಹೇಳಿದವರು ಅದ್ವೈತಿಗಳು ಅಂತ ಅರ್ಥ. ಬೇರೆ ಹೇಳಿದಾಗ ಇನ್ನೊಬ್ಬರು ಸೇರಿದ್ರೆ ಬೇರೆಯವ್ರನ್ನ ತಗೊಳ್ಬೇಕು. ಡೈರೆಕ್ಟ್ ಅವ್ರು ಫಸ್ಟ್ ತೊಗೊಂಡು ಉಳಿದವ್ರು ಆಮೇಲೆ ತಗೋಬೇಕು. ಭೀಮಸೇನದೇವರು ಡೈರೆಕ್ಟ್ ವಿರುದ್ಧ ಯಾರು? ದುರ್ಯೋಧನ. ದುಶ್ಯಾಸನ ಇವರಲ್ಲ ಆಮೇಲೆ ಭೀಷ್ಮಾದಿಗಳು ಕನ್ನಡ ಯಾತಕ್ಕೆ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಅವರಿಗೆ ಡೈರೆಕ್ಟ್ ಅಲ್ಲ, ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರಿಗೆ ವಿರೋಧ ಅಷ್ಟೇ. ದುರ್ಯೋಧನ ಮಾತ್ರ ಯಾವುದಕ್ಕೆ ವಿರೋಧ? ಡೈರೆಕ್ಟ್ ವಿರೋಧ. ಅದಕ್ಕೋಸ್ಕರ ಭೀಮಾ ವರ್ಸಸ್ ಕಲಿ, ವಾಯು ವರ್ಸಸ್ ಕಲಿ ಆ ರೀತಿ ತಿಳ್ಕೊಂಡ್ಬಿಟ್ಟು ನೇರ ಶತ್ರು ಯಾರದ್ದು ನಮಗೆ ಯಾರು ಆಟ ಆಡಿದ್ರೆ ಸಿಟ್ಟು ಬರೋದು ಪಾಕಿಸ್ತಾನ ಅಂತ ಸಿಟ್ಟು ಬಂದ್ಬಿಡುತ್ತೀವಿ ಒಂದಾರೆ ತಕ್ಷಣ ಆ ಕಡೆ ಗಮನ ಹೋಗ್ಬಿಡುತ್ತೆ. ಓ ಅಲ್ಲಿ ಆಟಕ್ಕಿಂತ ಹೆಚ್ಚಾಗಿ ವಾರ್ ಶುರುವಾಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲರೂ ಅಪೋಸಿಟ್ಸ್ ಆಟ ಆಡ್ತಿದ್ದಾರೆ ಏನತ್ತೆ ಈಗ ವಿರೋಧಿ ಪಕ್ಷ ಆಗಲೇಬೇಕು ಅವರು. ಆದರೆ ಪರಮ ವಿರೋಧಿ ಅಂದ್ರೆ ಯಾರು ಅಂತ ಕೇಳಿದ್ರೆ ಅವ್ರು ಹೇಗೋ ಇಲ್ಲ ಅದ್ವೈತಿಗಳು ಹಾಗೆ. ಅನ್ನೇದು ಸ್ವತಃ ಪರಮಾತ್ಮ ಭೂತಸ್ಯವ ಜೀವಸ್ಯ ಅಜ್ಞಾನಾದಿ ನಿಮಿತ್ತೋ ಅಯಂ ಪರಮಾರ್ಥ ಏವ ಅನರ್ಥ ಅದ್ವೈತ ಜ್ಞಾನೈಕ ನಿವರ್ಹಣೀಯ ಇತ್ಯತೋ ಅಸ್ಯ ಅನರ್ಥ ಹೇತೋ ಪ್ರಹಾಡಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ತದಿತಿ ಕರ್ತವ್ಯತಾರೂಪ ಬ್ರಹ್ಮಮೀಮಾಂಸಾ ಚೇತಿ ಮನ್ಯಂತೆ. ನೋಡಿ ಉಳಿದರೆ ದಾರಿ ತಪ್ಪಿಸ್ತಾರೆ. ಈಗ ಅಪರೇತು ನಾವು ಹೇಳಿದ್ದೇನೋ ಸ್ವತಃ ಪರಮಾತ್ಮರು ಅತ್ಯಂತ ಭಿನ್ನಸ್ಯ ಅಂತ ಹೇಳಿದ್ವಿ. ಇವರು ಹೇಳ್ತಾರೆ ಸ್ವತಃ ಪರಮಾತ್ಮ ಭೂತಶ್ಚೈವ ಸ್ವತಃ ಪರಮಾತ್ಮರೇ ಆಗಿಬಿಟ್ಟಿದ್ದಾರೆ ಜೀವ. ಕರೆಕ್ಟ್ ಆಪೋಸಿಟ್ ಆಗಿ ಜೀವಶ್ಚ ಹೇಳ್ತಾ ಹೇಳಿದ್ವಿ. ಮುಗಿಲಿದು ಅದು ಭಾರಿ ಕಷ್ಟ ಆಗ್ಬಿಡುತ್ತೆ ಬಂದು ಇದೇ ಕಷ್ಟ ಆಗ್ತಾ ಇದೆ ಅದಕ್ಕೆ ಫಸ್ಟ್ ಮುಗಿಲಿ ಅದು. ಯಾಕೆ ಒಂದು ವಿಷಯ ಅರ್ಥ ಆದರೂ ಬುದ್ಧಿ ಒಳಗೆ ಬರುತ್ತೆ. ಜೀವಸ್ಯ ಅಜ್ಞಾನಾದಿ ನಿಮಿತ್ತೋ ಅಯಂ ಪರಮಾರ್ಥ ಏವ ಅನರ್ಥ. ಇದೇನಿದು ಅಜ್ಞಾನಾದಿ ನಿಮಿತ್ತೋ ಅಯಂ ಅಪರಮಾರ್ಥ ಏವ ಅನರ್ಥ. ಇದು ಅಜ್ಞಾನಾದಿ ನಿಮಿತ್ತ ಕಾಮನ್ ಆಯಿತು. ಅಲ್ಲೇ ಅವಿದ್ಯೆ ಅಜ್ಞಾನ ವ್ಯತ್ಯಾಸ ಇರಲಿ. ಅಜ್ಞಾನ ಪದ ಯಾತಕ್ಕೆ ಉಪಯೋಗಿಸ್ತಾರೆ ಮುಂದೆ ಗೊತ್ತಾಗುತ್ತೆ. ಅವಿದ್ಯೆ ಉಪಯೋಗ ಸಾಕಿತ್ತು ಸ್ಪೆಸಿಫಿಕ್ಕಾಗಿ ಉಪಯೋಗಿಸ್ತಾರೆ ಅದು ಮುಂದೆ. ಇದೇನಿದು ನಮ್ಮದೇ ಪರಮಾರ್ಥ ಏವ ಅನರ್ಥ ಅಂತ ಹೇಳಿದ್ದು. ಇವರು ಹೇಳಿದ ಅಪರಮಾರ್ಥ ಏವ ಅನರ್ಥ. ಅಪರಮಾರ್ಥ ಅಂದ್ರೇನು? ಮಿಥ್ಯ. ಈ ಸಂಸಾರ ಏನಿದು ಮಿಥ್ಯ, ನಮ್ಮ ಪ್ರಕಾರ ಏನದು ಸತ್ಯ. ಇದೆಲ್ಲ ಕಾಂಟ್ರಾಸ್ಟ್ ಮಾಡ್ತಾ ಹೋಗಬೇಕು. ನಾವು ದೇವರಿಂದ ಭಿನ್ನನಾಗಿರ್ತಕ್ಕಂತಹ ಸ್ವತಃ ಜ್ಞಾನಾನಂದಮಯನಾದ ಜೀವ ಅಂತ ನಾವು ಹೇಳಿದರೆ ದೇವರೇ ಆಗಿರತಕ್ಕಂತಹ ಗೊತ್ತಾಯ್ತಿಲ್ಲ ಜೀವ ಅಂತ ಶುರು ಮಾಡಿ ಆ ಸತ್ಯವಾದ ಸಂಸ್ಕಾರ ಸಂಸಾರ ಹೋಗಬೇಕಂತ ನಾವು ಅಂದರೆ ಸತ್ಯವಲ್ಲದ ಸಂಸಾರ ಹೋಗಬೇಕು ಅಂತ ಅವರೊಂದು ಒಂದೊಂದೇ ಅವಿರೋಧ ಮಾಡ್ತಾ ಹೋಗ್ತಾರೆ. ಅನರ್ಥೋ ಅದ್ವೈತ ಜ್ಞಾನ ಏಕ ನಿವರ್ಹಣೀಯ. ಇದು ಯಾವುದರಿಂದ ಹೋಗುತ್ತಿದೋ? ಅದ್ವೈತ ಜ್ಞಾನದಿಂದ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಅದ್ವೈತ ಜ್ಞಾನದಿಂದ ಮಾತ್ರ ಸಾಧ್ಯ. ಇತ್ಯತೋ ಆದ್ದರಿಂದ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ. ಅನರ್ಥ ಹೇತು ಯಾವುದೀಗ? ಅಜ್ಞಾನಾದಿ ನಿಮಿತ್ತ. ಅಜ್ಞಾನಾದಿ ನಿಮಿತ್ತ ಇದೆಯಲ್ಲ ಅನರ್ಥ ಹೇತು. ಇದು ಅದು ಪ್ರಹಾಣ ಅಂದರೆ ನಾಶ, ಅದು ಪರಿಹಾರ ಆಗಬೇಕಾಗಿದೆ. ಅದು ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಇದು ಬೇಕಾಗಿ. ಆತ್ಮ ಏಕತ್ವ ವಿದ್ಯಾ ಪ್ರತಿಪತ್ತಯೇ. ಆತ್ಮ ಇರೋದು ಒಂದೇ, ಜೀವಾತ್ಮ ಪರಮಾತ್ಮ ಎಲ್ಲ ಸೆಕೆಂಡರಿ. ಮೂಲತ ಆತ್ಮ ಅಂದ್ರೇನೋ ಎಲ್ಲ ಒಂದೇ. ಆತ್ಮ ಏಕತ್ವ ವಿದ್ಯಾ ಪ್ರತಿಪತ್ತಯೇ ಅಂದರೆ ಐಕ್ಯ ವಿದ್ಯಾ ಪ್ರತಿಪತ್ತಯೇ. ಜೀವಾತ್ಮ ಐಕ್ಯ ವಿದ್ಯಾನೇ ಅಲ್ಲೋದು ಆ್ಯಕ್ಚುಲಿ. ಜೀವಾತ್ಮ ಐಕ್ಯ ವಿದ್ಯಾರ ಅದು ಶಶಿವಿಷಾಣನ ಸರಿಯಾದ ಜ್ಞಾನ ಅಂತ ಕರಿತೇವೆ. ಶಶಿವಿಷಾಣ ಇದೇ ಅಂತ ತಿಳ್ಕೊಂಡ್ರೆ ಅಲ್ಲ, ಶಕ್ತಿರಹಿತ ಒಂದು ಇದೆ ಅಂತ ತಿಳ್ಕೊಂಡ್ರೆ ಸರಿಯಾದ ಜ್ಞಾನನ ಭ್ರಮೆ. ಆತ್ಮೈಕತ್ವ ಪ್ರಹಾಣ, ಪ್ರಹಾಣ ಇರಬೇಕು. ಪ್ರಹಾಣ ಪ್ರಹಾಣಾಯ ಪ್ರಹಾಣಾಯ ಪ್ರಹಾಣ ಪ್ರಹಾಣಾಯ. ಪ್ರಹಾಣ ಅಂದರೆ ಹಾನ, ಹಾನಿ. ಪ್ರಹಾಣ ಪೂರ್ತಿ ಕಳೆಯೋದು, ಪ್ರಹಾಣಾಯ ಪೂರ್ತಿ ಕಳೆಯೋದಕ್ಕೋಸ್ಕರವಾಗಿ ಅಂತ ಅರ್ಥ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ. ಅದಕ್ಕೋಸ್ಕರ ಏನಾಗಿದೆ ಈಗ ಎಲ್ಲ ವೇದಾಂತಗಳು ಹೊರಟುಬಿಟ್ಟಿದೆ. ವ್ಯರ್ಥ ಅರ್ಥ ತಿಳ್ಕೊಬೇಕು. ಆಮ್ನಾಯ ಅಂತ ನಾವು ಕರೆದ್ರೆ ವೇದಾಂತ ಅಂತ ಕರೆದ್ರು. ವೇದಾಂತ ಅಂದ್ರೆ ಏನು ಗೊತ್ತಾ? ಉಪನಿಷತ್ ಅಷ್ಟೇ ಅರ್ಥ ಅವರಿಗೆ. ವೇದಗಳು ಸೇರೋದಿಲ್ಲ, ಮಹಾಭಾರತಗಳು ಸೇರ್ ಮಾಡಿದ್ರೆ ಸೇರೋದಿಲ್ಲ. ಅವ್ರಿಗೆ ಬೇಕಾದಷ್ಟು ಉಪನಿಷತ್ ಅಷ್ಟೇ. ಅದಕ್ಕೆ ವೇದಾಂತ ಎಲ್ಲ ವ್ಯತ್ಯಾಸ ನೋಡ್ತಾ ಹೋಗ್ಬೇಕು. ಟೀಕಾರ ಎಷ್ಟು ಆರೆಷ್ಟಾಗಿ ಹೇಳ್ತಾರೆ ಅಂದರೆ ಅವ್ರು ತಲೆ ಹಾಕ್ಬಿಡ್ತಾರೆ. ಕರೆಕ್ಟ್ ಹೇಳಿದ್ರೆ ನಮ್ಮ ಮತಾನ ಅಂತೇಳಿ ಗೊತ್ತಾಯ್ತಾ? ಕರೆಕ್ಟ್ ಹೇಳಿದ್ರೆ ಅಂತ ಹೇಳ್ತಾರೆ. ಆ ರೀತಿ ಸ್ವಲ್ಪ ಕೂಡ ಚೇಂಜ್ ಮಾಡೋದಿಲ್ಲ. ಕೆಲ ಯಾತಕ್ಕೆ ಚೇಂಜ್ ಮಾಡ್ಕೋತಾರೆ? ಕೆಲವರೆಲ್ಲ ಖಂಡನೆ ಮಾಡೋಕ್ಕೆ ಅನುಕೂಲ ಎಲ್ಲ ಚೇಂಜ್ ಮಾಡ್ತಾರೆ. ಆದರೆ ನಾವು ಏನು ಹೇಳ್ತೇವೆ ಹೇಗಿದೆ ಹಾಗೆ ಖಂಡನೆ ಮಾಡ್ತೀವಿ. ಆದ್ದರಿಂದ ಏನು ಮಾಡಬೇಕಾಗಿಲ್ಲ? ಏನು ಚೇಂಜ್ ಮಾಡಬೇಕಾಗಿಲ್ಲ. ಇದು ಇದು ಆನೆಸ್ಟಿ ಟಿಕಾರ. ನಮ್ಮ ಮತ ಖಂಡನೆ ಮಾಡೋಕ್ಕೆ ಏನು ಮಾಡ್ತಾರೆ ಗೊತ್ತವರು? ಬದಲಾಯಿಸ್ಬಿಡ್ತಾರೆ. ನಾವು ಹೇಳಿದ್ದೇ ಒಂದು, ಅವ್ರು ಹೇಳೋದೇ ಒಂದು. ಹೇಳಿ ಬೈದ್ಬಿಟ್ಟು ಚಪ್ಪಾಳೆ ಬೇರೆ ಚಪ್ಪಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಆ್ಯಕ್ಚುಲಿ ಹೇಳೇ ಇಲ್ಲ ಆ ರೀತಿಯಾಗಿ. ಇದು ಮೋಸ ಇದು, ನಾವು ಹಾಗೆ ಮಾಡೋದಿಲ್ಲ. ಅವ್ರು ಏನು ಹೇಳಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿಬಿಟ್ಟು ತಪ್ಪು ಅಂತ ಹೇಳುತ್ತೆ. ಅದಕ್ಕೆ ಬೇರೆಯವ್ರು ಹೇಳ್ತಾರೆ, ಟೀಕರಾಯರ ಉತ್ತರ ಏನಾದರೂ ಕೊಡಲಿ, ನಮ್ಮ ಮತವಾದ ಸರಿಯಾಗಿ ಹೇಳ್ತಾರೆ ಅಂತ ಹೇಳ್ತಾರೆ. ಅದರಿಂದ ಬೇರೆ ಮತ ತಿಳ್ಕೊಬೇಕಾದ್ರೆ ಬೇರೆ ಮತ ತಿಳ್ಕೊಬಾರ ಅದ್ವೈತ ಮತ ತಿಳ್ಕೊಬೇಕು. ಅದ್ವೈತ ಗ್ರಂಥ ಓದಬಾರದು. ಟೀಕರಾಯರ ಪೂರ್ವಪಕ್ಷ ಓದಿಬಿಟ್ರೆ ಸಾಕು. ಎಲ್ಲ ಯಾವುದೇ ಮತನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಮತ ಓದು ಭಾರಿ ಕಾಂಪ್ಲಿಕೇಟೆಡ್, ಅವರಿಗೆ ಕಾಂಪ್ಲಿಕೇಟೆಡ್. ನಮ್ಮ ಗ್ರಂಥ ಓದಿ ಏನಾಗುತ್ತೆ ಅವರಿಗೆ? ಸಿಂಪಲಾಗಿ ಅರ್ಥ ಆಗುತ್ತೆ, ಕರೆಕ್ಟ್ ಅರ್ಥ ಆಗುತ್ತೆ. ಇದು ಟೀಕರಾಯರ ಇನ್ನೊಂದು ಕಾಂಟ್ರಿಬ್ಯೂಷನ್. ಬೇರೆ ಎಲ್ಲ ಮತದಗಾರರು ಮತದವರು ಕೂಡ ಬರೀತಾರೆ, ಅದರ ಬೇರೆಯವರು ಕೂಡ. ಇವತ್ತು ದ್ವೈತ ಮತಕ್ಕೆ ಎಷ್ಟು ಕೃತಜ್ಞರಾಗಿರಬೇಕು ಅಂದರೆ ನಮ್ಮ ಮತ ಅರ್ಥವಾಗಿದ್ದೇ ಅವ್ರು ಹೇಳಿದ್ದಕ್ಕೆ ಸರಿಯಾಗಿದೆ. ನಮ್ಮ ಮತ ಅರ್ಥ ಆಗದೇ ಅವ್ರು ಬರೆದಾಗ ಅಷ್ಟು ಚೆನ್ನಾಗಿ ಬರೀತಾರೆ. ಕಾರಣ ಕಾಂಪ್ಲಿಕೇಟ್ ಮಾಡಿ ಏನು ಮಾಡ್ಬೇಕು? ಟೀಕೆ ಆಚಾರ್ಯರು ಹಾಗೇನೇ ಮಾಡಿದರು. ಇನ್ನು ತಮ್ಮ ಭಾಷೆ ಹೇಳಿದ್ದಿಲ್ಲ, ಅದ್ವೈತ ಗ್ರಂಥ ಪಾಠ ಶುರು ಮಾಡಿದರು. ಹೇಗೆ ಹೇಳ್ತಿದ್ರು? ಅದ್ವೈತಗಳು ಕೇಳಕ್ಕೆ ಬರ್ತಾ ಇರುತ್ತೆ ಅವ್ರ ಹತ್ರ. ಈಗ ಭಾರಿ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ? ಯಾಕೆ ಅವ್ರಿಗೆ ಅರ್ಥಾಗೆ ಹೇಳಬೇಕಲ್ಲ. ಕೆಲವರು ಪ್ರಶ್ನೆ, ಕೆಲವರು ಪ್ರಶ್ನೆನೇ ಸರಿಯಾಗಿ ಕೇಳಕ್ಕೆ ಬರೋದಿಲ್ಲ, ಕನ್ಫ್ಯೂಷನ್ ಇರುತ್ತೆ. ಪ್ರಶ್ನೆ ಇದು ಅಂತ ಹೇಳಿದ್ರೆ ಏನಾಗುತ್ತಾಗ ಉತ್ತರ ಅರ್ಥ ಮಾಡ್ಕೊಂಡು ಸುಲಭ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಅನುವಾದ ಮಾಡಿಬಿಟ್ಟು ನ್ಯಾಯಾಮೃತ ಬಂದಮೇಲೆ ಟೀಕರಾಯರಿಂದ ಶುರುವಾಯಿತು. ಆಚಾರ್ಯ ಏನು ಮಾಡಿದ್ರು ಹಿಂಟ್ ಮಾಡಿಬಿಟ್ರಲ್ಲ, ಟೀಕಾರಕ್ಕೆ ಬಿಡಿಸಿ ಬಿಡಿಸಿ ಹೇಳಕ್ಕೆ ಶುರು ಮಾಡಿಬಿಟ್ರು. ಅದು ಎಕ್ಸ್ಪ್ಯಾಂಡ್ ಮಾಡಿದ್ದು ಯಾಸರಾದರೂ ಅದರಾದ್ರೆ ಎಕ್ಸ್ಪ್ಯಾಂಡ್ ಮಾಡಿಬಿಟ್ರು. ಸರ್ವೇ ವೇದಾಂತ ಆರಭ್ಯಂತೆ, ಇಷ್ಟೆಲ್ಲ ಸರ್ವೇ ವೇದಾಂತ ಅಂತ ಹೇಳಿದ್ರಿಂದ ವೇದಗಳನ್ನು ಬಿಟ್ಟು ಅಂತ ಮನಸ್ಸು ಗಟ್ಟಿಯಾಗಿ ಇಟ್ಕೊಂಡು ಮಾತಾಡ್ತಾನೆ. ಸರ್ವೇ ವೇದಾಂತ ಆರಭ್ಯಂತೆ ಯಾವುದರಲ್ಲಿ ಆದ್ರೆ ಹೌದು ಯಾವ್ದು ಉಪಷ ವೇದದಲ್ಲಿ ಬರೋದ್ರೆ ಉಪಷತ್ತಲ್ಲೇ ಬರೋದು. ವೇದ ಅಂದರೆ ಅವರಿಗೆ ಕರ್ಮಕಾಂಡ ಇದ್ದಾಗೆ ಸೆಕೆಂಡರಿ ಅದು ಅಂತ ಆರಭ್ಯ. ತದಿತಿ ಕರ್ತವ್ಯತಾ ರೂಪ ಬ್ರಹ್ಮಮೀಮಾಂಸಾ ಚೇತಿ ಬನ್ಯಂತೆ. ಅದಕ್ಕೆ ಇತಿ ಕರ್ತವ್ಯತಾ ರೂಪವಾಗಿರೋದು ಯಾವುದು ಅಂದರೆ ಬ್ರಹ್ಮಮೀಮಾಂಸಾ ಅಂತ ಹೇಳ್ತಾರೆ. ಅದು ಇತಿ ಕರ್ತವ್ಯತ ಅಂಬೋದು ಕಾಮನ್ ನಮಗೆ. ಬ್ರಹ್ಮಮೀಮಾಂಸ ಯಾವುದಕ್ಕೆ ಇತಿ ಕರ್ತವ್ಯ ಅಂದರೂ ಒಂದೇ, ಉಪಕರಣ ಅಂದರೂ ಒಂದೇ, ನೆನಪಿರಬೇಕು. ಗೊತ್ತಾಯ್ತಾ? ಅದು ಬ್ರಹ್ಮಮೀಮಾಂಸ ಯಾವುದಕ್ಕೆ ಕೊಟ್ಟಿದೆ ಅಂತ ನಾವು ಹೇಳಿದ್ವಿ. ವೇದ ಇತಿಹಾಸ ಎಲ್ಲದಕ್ಕೂ ಅರ್ಥ ಮಾಡಿ ಕೊಟ್ಟಿದೆ, ಇವರು ಮಾತ್ರ ಹಾಗೆ ಉಪನಿಷತ್ತು ಮಾತ್ರ ಹೊಟ್ಟಿದೆ ಅಂತ ಹೇಳಿದ್ರು. ಡಿಫ್ರೆನ್ಸ್ ಗೊತ್ತಾಯ್ತಾ? ಇದೆಲ್ಲ ಆಚಾರ ಚೇಂಜ್ ಮಾಡ್ತಾ ಬಂದು ಬ್ರಹ್ಮಸೂತ್ರ ಬರೆದು ವೇದವ್ಯಾಸರಲ್ಲ ಯಾರೋ ಅಂತ ಮೊದಲು ಶುರು ಮಾಡಿದ್ರು. ಮತ್ತು ಬ್ರಹ್ಮಸೂತ್ರಗಳು ಎಲ್ಲದಕ್ಕೂ ಅರ್ಥ ಅಲ್ಲ, ಉಪನಿಷತ್ತು ಮಾತ್ರ ಅಂತ ಹೇಳಿದ್ರು. ಅದು 10 ಉಪನಿಷತ್ತಿನ ಮಾತ್ರ, ಮತ್ತು ಅದು ಕೂಡ 10 ಉಪನಿಷತ್ತಿ ಮಾತ್ರ. ಎಲ್ಲ ಚೇಂಜ್ ಮಾಡ್ತಾ ಬಂದರು. ನಾವು ಹೇಳಿದ್ದೇನು, ಬರೀ ಉಪನಿಷತ್ತಿಗಲ್ಲ, ಬರೀ ವೇದಕ್ಕಲ್ಲ, ಬರೀ ಇದಕ್ಕಲ್ಲ, ಸಮಸ್ತ ಶಾಸ್ತ್ರಕ್ಕೂ ಯಾವುದಿದು ಬ್ರಹ್ಮಸೂತ್ರ ಅಲ್ಟಿಮೇಟ್. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಯಾವುದೇ ವಿಚಾರ ಮಾಡಬೇಕಾದ್ರೆ ಫೈನಲ್ ಅಂದರೆ ಯಾವುದು? ಬ್ರಹ್ಮಮೀಮಾಂಸೆ. ತದಿತಿ ಕರ್ ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ವಾಕ್ಯಕ್ಕೆ ಡೌಟ್ ಬಂತು ಅಂದರೆ ಎಲ್ಲಿಗೆ ಹೋಗ್ಬೇಕು ನಾವೀಗ? ಬ್ರಹ್ಮಸೂತ್ರಕ್ಕೆ ಹೋಗ್ಬೇಕು. ಅದು ಎಷ್ಟು ಬ್ರಾಡ್ ಕಾನ್ಸೆಪ್ಟ್ ಇದೆ ಬ್ರಹ್ಮಸೂತ್ರಗಳ ಕಾನ್ಸೆಪ್ಟ್ ನಮ್ಮಲ್ಲಿ, ಭಾರಿ ವೈಡೆಸ್ಟ್ ಕಾನ್ಸೆಪ್ಟ್. ಇವ್ರದ್ದೇನೋ ನ್ಯಾರೋ ಮಾಡಿ ಹಾಕ್ಬಿಟ್ಟು, ಗದ್ದೆ ಕಡಿಮೆ ತಂದುಬಿಟ್ಟು. ಸರ್ವೇ ವೇದಾಂತ ಆರಭ್ಯಂತೆ ತದಿತಿ ಕರ್ತವ್ಯತಾ ರೂಪ ಬ್ರಹ್ಮಮೀಮಾಂಸಾ ಚೇತಿ ಮನ್ಯಂತೆ ಅಂತ ತಿಳ್ಕೊಳ್ತಾರೆ. ಇಷ್ಟ ಆಯ್ತು. ಈಗ ನಮ್ಮ ಸಿದ್ಧಾಂತ ಆಯಿತು, ಪೂರ್ವಪಕ್ಷ ಆಯಿತು, ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ವೇದಗಳು ಶಾಸ್ತ್ರಗಳು, ಉಪನಿಷತ್ತು ಶಾಸ್ತ್ರ, ಗೀತಾನೂ ಶಾಸ್ತ್ರ, ಬ್ರಹ್ಮೀಮಾಂಸಾನೂ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಏನು? ಹೌದು, ಶಿಷ್ಯತೆ ತತ್ವ ಮನೇನೈತಿ ಶಾಸ್ತ್ರಂ. ಈಗ ಅರ್ಥ ಬರೀತಾರೆ, ಯಾವುದು ತತ್ವ ಹೇಳುತ್ತೋ ಅದು ಶಾಸ್ತ್ರ, ತತ್ವ ಹೇಳೋದೆಲ್ಲ ಶಾಸ್ತ್ರ. ಈಗ ತೋರಿಸ್ಕೊಡೋದೆಲ್ಲ ಇಂದ್ರಿಯ ಎಲ್ಲ ಪ್ರತ್ಯಕ್ಷ, ಕಣ್ಣೊಂದೇ ಪ್ರತ್ಯಕ್ಷ ಅಂದ್ರೆ ಹೇಗೆ ತಪ್ಪು? ಹೊತ್ತಾನೆ ಸಾಮಾನ್ಯ ಜನ ಪ್ರತ್ಯಕ್ಷ ಅಂದ್ರೆ ಏನು? ಕಣ್ಣು ಅಂದ್ರೆ ಈಗ ಶಾಸ್ತ್ರದ ಪ್ರಕಾರ ಪ್ರತ್ಯಕ್ಷ ಅಂದ್ರೆ ಏನು? ಎಲ್ಲ ಇಂದ್ರಿಯಗಳಿಂದ ಬರೋ ಜ್ಞಾನನು ಪ್ರತ್ಯಕ್ಷ. ಇವರು ಹಾಗೇನೆ ಪ್ರತ್ಯಕ್ಷ ಅಂದ್ರೆ ವೇದಾಂತ ಅಂದ್ರೆ ಬರೀ ಬ್ರಹ್ಮಸೂತ್ರ ಅಂತ ಇವರು, ಎಲ್ಲ ಶಾಸ್ತ್ರ ಅಂತ ನಾವು. ಇದೆಲ್ಲ ಅರ್ಥ ಮಾಡ್ಕೊತೀವಿ, ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಮೇಲ್ ನೋಡಕ್ಕೆ ಅವರು ವೇದ ಒಪ್ಪಿದ್ರು, ನಾವು ವೇದ ಒಪ್ಪಿದ್ದೇವೆ ಅಂತ ಆಯ್ತು. ಹೇಗೆ ಒಪ್ಪಿದ್ದಾರೆ ಅವ್ರಿಗೆ? ಮತ್ತೆ ವೇದಗಳಿಗೆ ಸೆಕೆಂಡರಿ ಪ್ಲೇಸ್ ಕೊಟ್ಟರು, ಉಪನಿಷತ್ತು ಮಾತ್ರ ಪ್ರೈಮರಿ ಪ್ಲೇಸ್ ಕೊಟ್ಟರು. ಪ್ರೈಮರಿ ಪ್ಲೇಸ್ ಕೊಟ್ಟರು ಮತ್ತೆ ಏನು ಮಾಡಿದ್ರು? ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಹೇಳುತ್ತೆ ಮತ್ತೆ ಶುರು ಮಾಡಿದರು. ವೇದಗಳನ್ನ ಅತತ್ವ ವೇದಕ ಅಂತ ಮಾಡಿದ್ರು. ಎಷ್ಟು ಅಪಾಯ ಮಾಡ್ತಾರೆ. ಒಪ್ಪಿದಂತೆ ಮಾಡಿ ಮಾಡಿ ಏನು ಮಾಡಿದ್ರು? ಕೊನೆಗೆ ದಾರಿ ತಪ್ಪಿಸ್ಬಿಡ್ತಾರೆ. ಅದು ತಪ್ಪು, ನಮ್ಮಲ್ಲಿ ಹಾಗಲ್ಲ. ಡೈರೆಕ್ಟಾಗಿ ಏನು ಹೇಳಬೇಕು ಹೇಳ್ತಾರೆ. ಹೌದು ಸಾಕ, ವೇದದ ಪಾರ್ಟೇ ಉಪನಿಷತ್ತುಗಳು, ಬಟ್ ಅದನ್ನು ಭಾಗ ಮಾಡಿದರು. ಏನಂತ ಭಾಗ ಮಾಡಿದರು? ಇದು ಹಾಲಿನಲ್ಲೇ ಮಡಿ ಭಾಗ ಮೈಲಿ ಭಾಗ ಅಂತ ಮಾಡಕ್ಕೆ ಬರುತ್ತಾ? ಹಾಲಿನಲ್ಲೇ ಮಡಿ ಭಾಗ, ಒಂದೇ ಹಾಲಿನೊಳಗೆ ಮಡಿ ಮೈಲಿಗೆ ಹಾಕಿ ಬರುತ್ತೆ. ಈಗ ಅದರೊಳಗೆ ಎಲ್ಲವೂ ಎಷ್ಟೀಗ? ಮಡಿ ಅಂದರೆ ಪೂರ್ತಿ ಮಡಿ, ಮೈಲಿಗೆ ಅಂದರೆ ಪೂರ್ತಿ ಮೈಲಿ, ಒಂದೇ ಭಾಗದೊಳಗೆ. ಹೌದಲ್ಲ, ಎಷ್ಟು ತಪ್ಪಾಯ್ತು. ಆತಿ ಮಾಡಿ 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 ಒಟ್ಟು ಉದ್ದೇಶ ಏನಿತ್ತು ಅಂದರೆ ವೇದಾದಿಗಳನ್ನು ಒಪ್ಪಿದಾಯ ಮಾಡಿ ಬೈಬೇಕಾಗಿತ್ತು. ಅವರು ದೇವರು ಒಪ್ಪಿದಾಯ ಮಾಡಿ ದುರ್ಗುಣ ಅಂತ ಬೈಬೇಕು, ವೇದರು ಒಪ್ಪಿದಾಯ ಮಾಡಿ ಅತತ್ವ ವೇದಕ ಅಂತ ಬೈಬೇಕು. ಮತ್ತೆ ಈ ಪರ್ಪಸ್ ಇಟ್ಕೊಂಡು ಅದಕ್ಕೆ ಹೇಳ್ತಾರೆ. ಏನು ಉಪಕಾರ ಮಾಡಿದ್ದು ಅವರಿಗೆ? ನಾವು ವಾದ ಮಾಡಕ್ಕೆ ಏನು ಮಾಡಿಬಿಡ್ತಾರೆ? ಅವರು ವೇದ ಹೋಗ್ತಾರೆ, ಅವರು ಉಪನಿಷತ್ತು, ಅವರು ದೇವ್ರನ್ನ ಹೋಗ್ತಾರೆ, ಎಲ್ಲ ಅವರು ವರ್ಣಾಸನ ಹೋಗ್ತಾರೆ ಶುರು ಮಾಡಿಬಿಟ್ಟು ಬನ್ನಿ ನೋಡೋರಿಗೆ ಅನ್ನಿಸ್ತದೆ ವ್ಯತ್ಯಾಸನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಪೂರ್ತಿ ತಪ್ಪು. ತವೇ ತಮ್ಮ ಶಾಸ್ತ್ರಸ್ಯ. ಇವತ್ತು ಉದಾಹರಣೆಗೆ ಒಬ್ಬ ಗುಡ್ಡನೂ ಕೋರ್ಟ್ ಹೋಗ್ತಾನೆ, ಇವನು ಕೋರ್ಟ್ ಹೋಗ್ತಾರೆ. ಕೋರ್ಟ್ ಹೋಗ್ತಾರೆ ಬಿಡ್ರಿ ಅಂದರೆ ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗಿ, ಅವರು ಕೋರ್ಟ್ಗೆ ಬರ್ತಾರೆ ಹೋಗ್ತಾರೆ. ಕೋರ್ಟ್ ಹೋಗ್ತಾರೆ ಅಂದ ಮಾತ್ರಕ್ಕೆ ಕೋರ್ಟ್ ಒಪ್ಪದೆ ಹೋದ್ರೆ ಅವ್ರಿಗೆ ಇದೇ ಇಲ್ಲ, ಶಿಕ್ಷೆಗೆ ಅರ್ಥನೇ ಇರೋದಿಲ್ಲ. ಜಡ್ಜ್ಮೆಂಟ್ಗೆ ಒಪ್ಪಾಗ್ತಾನೆ ಅವ್ರಿಗೆ, ಗುಂಡ ಕೂಡ ಕೊಲೆಗಳು ಕೂಡ ಒಪ್ಪಾಕ್ತಾನೆ. ನೋಡಿದ್ರೆ ಕೋರ್ಟ್ ಒಪ್ತಾನೆ ಅಂದ್ರೆ ಬಿಟ್ಬಿಡಿ ಅಂತ ಕೇಳಿದ ಅರ್ಥ ಏನು? ಕೋರ್ಟ್ ಒಪ್ಪಿದ ಮಾತ್ರ ಬಿಡ್ಲಿಕ್ಕಾಗತ್ತಾ? ಕೋರ್ಟ್ ಒಪ್ಪಿದ್ದಕ್ಕೆ ಏನು ಮಾಡ್ಬೇಕು ಅವನೀಗ? ಪನಿಷ್ ಮಾಡೋಕ್ಕೆ ಅರ್ಹತೆ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಒಪ್ಪೋದು ದೊಡ್ಡ ಗುಣ ಅಲ್ಲ, ಫಾಲೋ ಮಾಡೋದು ದೊಡ್ಡ ಗುಣ. ನ್ಯಾಯವನ್ನು ಒಪ್ಪೋದು, ನ್ಯಾಯವನ್ನು ಅನುಸರಿಸೋದು. ತಮೇತಂ ಶಾಸ್ತ್ರಸ್ಯ ಪರಾಭಿಮತಂ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಂ ನಿರಸ್ಯ ಸ್ವಾಭಿಮತಂ ಸಮರ್ಥಯಿತುಂ ಇದಂ ಪ್ರಕರಣಂ ಆರಭಮಾಣೋ ಭಗವಾನ್ ಆಚಾರ್ಯೋ ನಾರಾಯಣಸ್ತವನ ತತ್ಪ್ರೀತಿ ಪ್ರಾರ್ಥನಾರೂಪಂ ಆದಿತೋ ಮಂಗಳಂ ಆಚರತಿ. ಇಷ್ಟು ಮಾಡಿ ಲಿಂಕ್ ಕೊಡ್ತಾರೆ. ಇದಿಷ್ಟು ವಿಷಯ ಅಂತೇಳಿ ಆಚಾರ್ಯ ಮೊದಲನೇ ಶ್ಲೋಕಕ್ಕೆ ಲಿಂಕ್ ಕೊಡ್ತಾರೆ. ಈ ರೀತಿ ಮಾಡಿ ತಮೇತಂ ಶಾಸ್ತ್ರಸ್ಯ ಪರಾಭಿಮತಂ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಂ ನಿರಸ್ಯ. ಅವ್ರ ಪ್ರಕಾರ ಅಧಿಕಾರಿ ವಿಷಯ ಪ್ರಯೋಜನ ಗೊತ್ತಾಯ್ತಲ್ಲ, ಅಜ್ಞಾನಿ ಅಧಿಕಾರಿ, ಅಜ್ಞಾನಿ ವೃತ್ತಿ ಪ್ರಯೋಜನ, ಅಜ್ಞಾತವಾದದ್ದು ವಿಷಯ. ಇಷ್ಟಿಟ್ಟುಕೊಂಡು ಹೊರಟ್ರೆ ಅಲ್ಲಿ ಹೇಗೆ ಮಾಯವಾದ ಕಡೆಯಲ್ಲಿ ತೋರಿಸಿದ್ರಲ್ಲ, ಅಲ್ಲಿ ಮಾಯಾವಾದ ಅನ್ನ ಹೆಸರಿಟ್ಕೊಂಡು ಹೊರಟ್ರೆ ಅಜ್ಞಾನ ಮೂಲವಾದ ಅಂತ ತಿಳ್ಕೊಂಡಾಗ ಹೇಗೆ ಅದಕ್ಕೆ ಬಂದ ಚತುಷ್ಟಯ ರಾಹಿತ್ಯ ಬರುತ್ತೋ ಆ ಮೂಲಕ ಅನಾರಂಭಣೀಯತ್ವ ಬರುತ್ತೋ, ಇದು ಇಲ್ಲೂ ಅನಾರಂಭಣೀಯತ್ವ ಬರುತ್ತೆ, ಅದೇ ರೀತಿ ಅನುಬಂಧ ಚತುಷ್ಟಯ ರಾಹಿತ್ಯ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ವಾಭಿಮತ ನಿರಸ್ಯ ಸ್ವಾಭಿಮತಂ ಸಮರ್ಥಯಿತು, ಅವರ ಮತವನ್ನು ಖಂಡನೆ ಮಾಡಿ ತಮ್ಮ ಮತವನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಇದಂ ಪ್ರಕರಣಂ ಆರಂಭಮಾಣ ಭಗವಾನ್ ಆಚಾರ್ಯ, ಈ ಪ್ರಕರಣವನ್ನು ಪ್ರಾರಂಭ ಮಾಡಿಕೊಟ್ಟಿರತಕ್ಕಂಥ ಶ್ರೀಮದ್ ಆಚಾರ್ಯರು ನಾರಾಯಣ ಸ್ತವನ ತತ್ಪ್ರೀತಿ ಪ್ರಾರ್ಥನಾರೂಪಂ, ನಾರಾಯಣ ಸ್ತವನ ರೂಪ ತತ್ಪ್ರೀತಿ ಪ್ರಾರ್ಥನಾರೂಪ, ನಾರಾಯಣ ಸ್ತೋತ್ರ ರೂಪವಾದ ಆತನ ಪ್ರೀತಿಯನ್ನು ಪ್ರಾರ್ಥ ಬೇಡತಕ್ಕಂಥ ರೂಪವಾಗಿರತಕ್ಕಂತಹ ಮಂಗಲಂ ಮಂಗಲವನ್ನು ಆದಿತಃ ಆಚರತಿ. ಆದಿತಃ ಅಂದ್ರೆ ಒಂದೇ, ಆದೌ ಅಂದ್ರೆ ಒಂದೇ, ಪ್ರಾರಂಭದಲ್ಲಿ ಆಚಾರ ಮಂಗಲವನ್ನು ಮಾಡ್ತಾ ಇದ್ದಾರೆ. ಅದು ಮಂಗಲ ಎಂಥದ್ದು ಅಂತ ಕೇಳಿದರೆ ನಾರಾಯಣ ಸ್ತವನ ಮತ್ತು ಆತನ ಪ್ರೀತಿ ಪ್ರಾರ್ಥನಾ ರೂಪವಾದದ್ದು. ಮಂಗಲಾಚರಣೆ ಯಾತಕ್ಕೆ ಮಾಡಬೇಕಾಯಿತು ಅಂದರೆ ಪ್ರಕರಣ ಆರಂಭ ಮಾಡೋಣ, ಪ್ರಕರಣ ಪ್ರಾರಂಭ ಮಾಡಕ್ಕೆ ಹೊರಟಿದ್ದಾರೆ. ಪ್ರಕರಣ ಯಾತಕ್ಕೆ ಹೊರಟಿದೆ ಅಂದರೆ ಸ್ವಾಭಿಮತಂ ಸಮರ್ಥಯಿತು, ತಮ್ಮ ಸಿದ್ಧಾಂತ ಹೇಳೋದಕ್ಕೆ ಹೊರಟಿದೆ. ಸರಿ, ಅದು ಏನು ಮಾಡಿ ಮಾಡಕ್ಕೆ ಹೊರಟಿದೆ ಅಂದರೆ ನಿರಸ್ಯ ಖಂಡನೆ ಮಾಡಿ. ಏನು ಖಂಡನೆ ಮಾಡಿ? ಪರಾಭಿಮತ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ನಿರಸ್ಯ, ಉಳಿದವರು ತಿಳ್ಕೊಂಡಿರ್ತಕ್ಕಂತಹ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನವನ್ನು ಖಂಡನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ತತ್ವ ಹೇಳೋದಕ್ಕೋಸ್ಕರ ಪ್ರಕರಣ ಪ್ರಾರಂಭ ಮಾಡತಕ್ಕಂಥ ಆಚಾರ್ಯರು ಪ್ರಾರಂಭದಲ್ಲಿ ನಾರಾಯಣ ಸ್ತವನ ಆತನ ಪ್ರೀತಿ ಪ್ರಾರ್ಥನಾ ರೂಪವಾದ ಮಂಗಲವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಲಿಂಕ್ ಅಂತ. ನಾರಾಯಣು ಅಗಣ್ಯ ಗುಣ ನಿತ್ಯೈಕ ದಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾಂ ಕಮಲಾಲಯ. ಇದಿಷ್ಟು ಆಚಾರ್ಯರ ಮಾತು. ಅಗಣ್ಯ ಗುಣಾನಾಂ ನಿತ್ಯೈಕ ನಿಲಯ ಸದಾ ಮುಖ್ಯಾಶ್ರಯ ಕೃತಿ ಮೂರ್ತಿ ಯಸ್ಯಾಸೌ ತಥೋಕ್ತ ಪ್ರಿಯತಾಮಸ್ಮಾಕಮಿತಿ ಶೇಷ ಅಭ್ಯರಿತತ್ವೇನ ಸಿದ್ಧತ್ವಾತ್ ಇದಂ ನೋಕ್ತಂ ಅತ್ರಾದ್ಯ ವಿಶೇಷಣದ್ವಯಂ ಸ್ತುತ್ಯರ್ಥಮಪಿ ಉತ್ತರ ಪ್ರಬಂಧ ಪ್ರಸಂಗ ಉಪಕ್ಷೇಪಾಯ ಕೃತಂ ಅಥವಾ ನ ಅನಿರ್ಧಾರಿತ ಸ್ವರೂಪಸ್ಯ ಪ್ರಸಾದಾಶಂಸನಂ ಯುಕ್ತಂ ನಚ ಲಕ್ಷಣೇನ ವಿನಾ ನಿರ್ಧಾರಣ ಇದು ಲಕ್ಷಣದ್ವಯ ಅಭಿಧಾನವಿದಂ ಯಥೋಕ್ತಂ ಅಥೋ ಅಶೇಷ ಗುಣೋನ್ನತ್ಥಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್ ಇತಿ. ನಾರಾಯಣ ಪ್ರೀತಿರಿವ ರಮಾಯಾಹ ಪ್ರೀತಿರಪಿ ಪ್ರಾರ್ಥನೀಯಾ ಇತಿ ಜ್ಞಾಪನಾಯ ಕಮಲಾಲಯ ಇತ್ಯುಕ್ತಂ ಪ್ರಿಯತಾಂ ಕಮಲಾಲಯ. ಇವತ್ತಿ ಟೀಕರಾಯರು ತಮ್ಮದಕ್ಕೂ ಅರ್ಥ ಬರ್ಕೊಂಡಾಗಾಯ್ತು. ಆಚಾರ್ಯ ಕಮಲಾಲಯ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ನಾರಾಯಣ ಪ್ರೀತಿ ಆಗಬೇಕು, ಲಕ್ಷ್ಮೀ ಪ್ರೀತಿನೂ ಬೇಕು ಅಂತ ಉಪಯೋಗಿಸಿದರು. ತಾವು ಕೂಡ ರಮಾಯ ರಮಣಮ್ಮನತ್ವ ಅಂತ ಯಾತಕ್ಕೆ ಬರೋದ್ರು ಅಂದರೆ ಅದೇ ಕಾರಣ. ಸೊ ಅವ್ರ ಟೀಕರಾಯರ ವಾಕ್ಯ ಸರಿಯಾಗಿ ಓದ್ಕೊಂಡ್ಬಿಟ್ಟು ಆಚಾರ್ಯ ಗ್ರಂಥ ವ್ಯಾಖ್ಯಾನ ಬರೆದು ಅರ್ಥ ಮಾಡಿಕೊಂಡ್ರೆ ಅವ್ರ ವಾಕ್ಯ ಟಿಪ್ಪಣಿ ಹೇಗೆ ಬರಬೇಕು ಅರ್ಥ ಆಗುತ್ತೆ. ಅದಕ್ಕೆ ಟಿಪ್ಪಣಿಕಾರ ಏನು ಮಾಡಿಬಿಡ್ತಾರೆ, ಟೀಕರಾಯರ ವಾಕ್ಯನೇ ಅವ್ರ ವಾಕ್ಯದ ಎಕ್ಸ್ಪ್ರೆಷನ್ ಉಪಯೋಗಿಸ್ಬಿಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಆ ವರ್ಕ್ ಏನಾಗಬೇಕು, ಎಲ್ಲ ಗ್ರಂಥ ಓದಬೇಕಾದ್ರೆ ಒಂದು ತಿಳಿ ಥ್ರೋಟ್ ಏನಿರುತ್ತೆ ಅದರಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ. ಎಲ್ಲೂ ಕೂಡ ಆ ಕಡೆ ಈ ಕಡೆ ಚಾಚು ತಪ್ಪದೆ. ಅದು ನಾಳೆ ದಿವಸ ಮಂಗಳಾಚರಣೆ ಅರ್ಥ ಏನೋ ಅದ್ವೈತಿಗಳು ಮೇನ್ ಕಾನ್ಸೆಪ್ಟ್ ಆಚಾರ್ಯ ಖಂಡನೆ ಮಾಡ್ತಾರೆ ಬಂದು ನೋಡೋಣ. ಇದು ವಿಶೇಷವಾದ ಶ್ಲೋಕರೂಪವಾದ ಗ್ರಂಥ ಇದೆ. ಇದೇ ಮಾಯಾವಾದ ಖಂಡನೆ ಹೇಗಿತ್ತದೋ ಗದ್ಯರೂಪವಾಗಿತ್ತು, ಇದು ಪದ್ಯರೂಪವಾಗಿರ್ತಕ್ಕಂಥ ಗ್ರಂಥ. ಮಿಥ್ಯಾತ್ವಾದ ಖಂಡ ಮತ್ತೆ ಗದ್ಯರೂಪ ಗ್ರಂಥ, ಮಧ್ಯದಲ್ಲಿ ಪದ್ಯರೂಪ ಗ್ರಂಥ ಇದೆ. ಅದನ್ನು ನಾಳೆ ಕಟ್ಟ ಇದೆಲ್ಲ ಓದ್ಕೊ ಆದಷ್ಟೇ ಅಂತ ಹೇಳಿ ನಾನು ಅರ್ಥ ಆಗಲಿ ಬಿಡಲಿ ಓದ್ಕೊಂಡ್ಬರ್ಬೇಕು ಒಂದ್ಸಲ. ಹಾಂ, ಓದಿದ ತಕ್ಷಣ ಜ್ಞಾಪಕ ಆಗಲಿ. ಓಂ ಜನ್ಮ ಜಸ್ಯ ಯಥೋನ್ಮಯ.